ಸಾರದ ಮಾತು. ಇನ್ನು ಮುಂದೆ ಭಗವಂತ ಹೇಳ್ತಾನೆ ಅರ್ಜುನ, ಇನ್ನೊಂದು ಕಾರಣಕ್ಕೂ ಕರ್ಮ ಮಾಡಬೇಕು. ಜಗಚ್ಚಕ್ರ ಅಂತ ಇದೆಯಲ್ಲ, ಜಗಚ್ಚಕ್ರದಲ್ಲೇ ಪ್ರಾಣಿಗಳಿವೆ, ಅನ್ನ ಇದೆ, ಅದಕ್ಕೆ ಮಳೆ ಬೇಕಲ್ಲ, ಮಳೆಗೆ ಸೂರ್ಯ ಬೇಕು, ಅದಕ್ಕೆ ಯಜ್ಞ ಬೇಕು, ಅದಕ್ಕೆ ಕರ್ಮ ಬೇಕು, ಕರ್ಮಕ್ಕೆ ಪರಮಾತ್ಮ ಬೇಕು, ಪರಮಾತ್ಮಕ್ಕೆ ವೇದಗಳು ಬೇಕು, ವೇದೋಚ್ಚಾರಣೆಗೆ ಜನಗಳು ಬೇಕು. ಈ ಮಧ್ಯ ಕರ್ಮ ನಮ್ಮ ಸೇರ್ಕೊಂಡಿದೆ. ಆ ಸೈಕಲ್ ಕಂಪ್ಲೀಟ್ ಆಗಬೇಕಾದ್ರೆ ಕರ್ಮವನ್ನು ಮಾಡಲೇಬೇಕು. ಆದ್ದರಿಂದ ನಾವು ಆ ಸ್ಥಾನದಲ್ಲಿ ವರ್ತಿಸಿದೆ. ಇವತ್ತು ಎಷ್ಟೋ ಮಿಷನ್ ಇದೆ, ಒಂದು ಸ್ಕ್ರೂ ಹೋಗಿಬಿಟ್ಟಿದೆ, ಮುಂದಕ್ಕೆ ಹೋಗಲು ಸಾಧ್ಯನೇ ಇಲ್ಲ. ಒಂದು ಸ್ಕ್ರೂಗೋಸ್ಕರ ವೆಹಿಕಲ್ ನಿಂತು ಹೋಗ್ಬಿಡುತ್ತೆ, ಅದು ಹಾಕಿಬಿಟ್ರೆ ಹೋಗುತ್ತೆ ಆ ಸೈಕಲ್. ಅದು ಹೋಗುತ್ತೆ ಆ ಸ್ಕ್ರೂ ಕೊಟ್ಟವ್ರಿಗಾದ್ರೆ ಕರ್ಮವನ್ನು ಮಾಡಲೇಬೇಕು. ಆದ್ದರಿಂದ ನಾವು ಆ ಸ್ಥಾನದಲ್ಲಿ ವರ್ತಿಸಿದೆ. ಇವತ್ತು ಎಷ್ಟೋ ಮಿಷನ್ ಇದೆ, ಒಂದು ಸ್ಕ್ರೂ ಹೋಗಿಬಿಟ್ಟಿದೆ, ಮುಂದಕ್ಕೆ ಹೋಗಲು ಸಾಧ್ಯನೇ ಇಲ್ಲ. ಒಂದು ಸ್ಕ್ರೂಗೋಸ್ಕರ ವೆಹಿಕಲ್ ನಿಂತು ಹೋಗ್ಬಿಡುತ್ತೆ, ಅದು ಹಾಕಿಬಿಟ್ರೆ ಹೋಗುತ್ತೆ ಆ ಸೈಕಲ್. ಅದು ಹೋಗುತ್ತೆ ಆ ಸ್ಕ್ರೂ ಕೊಟ್ಟವ್ರು ಕೂಡ ಥ್ಯಾಂಕ್ಸ್ ಅಂತ ಹೇಳ್ಕೊಂಡ್ಬಿಡ್ತಾರೆ, ಅಬ್ಬ ಎಷ್ಟು ಉಪಕಾರ ಮಾಡಿದೆ ನೀನೀಗ. ಆ ರೀತಿಯಲ್ಲಿ ನಮ್ಮ ಪಾಲಿನ ಕರ್ತವ್ಯ ಕರ್ಮ ಇದೆಯಲ್ಲ, ಅದೇ ಭಾರಿ ದೊಡ್ಡ ಯಜ್ಞ. ಆಫೀಸ್ ಇರುತ್ತೆ, ಎಲ್ಲ ಅಪಾಯಿಂಟ್ ಮಾಡಿರ್ತಾರೆ, ಕೆಲಸಗಾರ ಇರ್ತಾನೆ, ಕಾವಲುಗಾರ ಇರ್ತಾನೆ, ಅಧಿಕಾರಿ ಇರ್ತಾನೆ, ಟೈಪಿಸ್ಟ್ ಇರ್ತಾನೆ, ಎಲ್ಲ ವರ್ಗದವರು ಇರ್ತಾರೆ. ಪ್ರತಿಯೊಬ್ಬರಿಗೂ ಒಂದು ಕೆಲಸ ಇದೆ, ಯಾಕೆ ಅಷ್ಟು ಕೆಲಸ ಮಾಡಲೇಬೇಕು. ಅವರು ಆಫೀಸ್ ಕೆಲಸ ಆಗಬೇಕಾದ್ರೆ ಕಸ ಗುಡಿಸೋದು, ಬಾಗಿಲು ತೆಗೆಯೋದು, ಎಲ್ಲ ಕೆಲಸಗಳೇ. ಯಾರು ಮಾಡಬೇಕು ಕೊನೆ ಮಾಡೋದಾರೆ ಈ ಮಧ್ಯೆ ಅದು ಮೇಂಟೇನ್. ಕಾವಲುಗಾರನು ಸೇವೆ ಮಾಡಿದ ಹಾಗೆ ಲೆಕ್ಕ. ಈ ರೀತಿ ಅರ್ಥ ಹಾಕಿದರೆ ಆಫೀಸ್ ಎಲ್ಲರಿಗೂ ಸಂಬಳ ಇದೆಯಲ್ಲ, ಅಷ್ಟು ಕಾಲ ಸ್ಲೀಪರಿಗೂ ಸಂಬಳ ಇದೆ. ಅದೇನು ಒಳ್ಳೆ ಸಾಮಾನ್ಯ ಸಂಬಳ ಇರೋದಿಲ್ಲ, ಸುಖವಾಗಿ ಬದುಕೋ ಸಂಬಳ ಕೊಡ್ತಾರೆ. ಮತ್ತೆ ಸಾಮಾನ್ಯ ಸಂಬಳ ಅಲ್ಲ, ಅವನಿಗೆ ಲೋನ್, ಮತ್ತೆ ಬಿಲ್ಡಿಂಗ್ ಲೋನ್ ಸಾಧ್ಯವಾದರೆ, ಮತ್ತು ಫೆಸ್ಟಿವಲ್ ಅಡ್ವಾನ್ಸು. ಇವ್ರು ಕ್ಲಾಸ್ ಒನ್ಗೆ ಏನಿದೆ, ಕ್ಲಾಸ್ ಫೋರಿಗೆ ಅಷ್ಟೆಲ್ಲ ಫೆಸಿಲಿಟೀಸ್ ಉಂಟು ಅವರಿಗೆ, ಕೆಲವು ವಿಶೇಷ ಬಿಟ್ಟುಬಿಟ್ಟು ಉಳಿದೆಲ್ಲ ಉಂಟು ಅವರಿಗೆ. ಅದೇ ರೀತಿ ಭಗವಂತ ನಿಮ್ಮ ಪಾಲನೆ ಕೆಲಸ ಮಾಡಿ ಯಜ್ಞವಾಗುತ್ತೆ, ಸರ್ವಸ್ವವನ್ನು ಕೊಡ್ತಾನೆ, ಶ್ರೇಯ ಪರಂ ಅವಾಪ್ಸ್ಯಕ. ಅದಕ್ಕೂ ಯಜ್ಞ ಮಾಡಬೇಕು. ಇನ್ನು ಪರಲೋಕಕ್ಕೆ ವೈಕುಂಠಕ್ಕೆ ಹೋಗಿದ್ರೆ ಯಜ್ಞ ಬೇಕು ಅಲ್ಲ, ಈ ಲೋಕದಲ್ಲಿ ಸುಖವಾಗಿ ಬದುಕಬೇಕು ಅಂತ ಅಪೇಕ್ಷೆ ಇದ್ರೆ ಯಜ್ಞವನ್ನು ಮಾಡಿ. ಯಜ್ಞದ ಕಾನ್ಸೆಪ್ಟ್ ಮರಿಬಾರದು. ನಮ್ಮ ಪಾಲಿನ ಕರ್ತವ್ಯದ ಕರ್ಮನ ಕೃಷ್ಣಾರ್ಪಣ ಬುದ್ಧಿ ಅಂತ ಪ್ರತಿಫಲಾಪೇಕ್ಷೆ ಇದೆ ಮಾಡ್ತೇವಲ್ಲ, ಅದೇ ನಿಜವಾದ ಯಜ್ಞ. ಆ ಯಜ್ಞದ ಒಂದು ಭಾಗ ಈ ಯಜ್ಞಗಳಷ್ಟು. ಭಗವಂತ ಬತ್ತೆ ಹಿಡ್ತಾನೆ, ಈ ಯಜ್ಞ ಅನ್ನೋದನ್ನು ಮಾಡಲೇಬೇಕು. ಯಾರು ಯಾರೋ ಕೇಳಿದರು ಯಜ್ಞ ಮಾಡೋದಕ್ಕೂ ಮಳೆ ಬರೋದಕ್ಕೆ ಏನು ಸಂಬಂಧ ಅಂತ ಕೇಳಿದರೆ ಭಗವಂತ ಹೇಳ್ತಾನೆ, ಯಜ್ಞಾದ್ ಭವತಿ ಪರ್ಜನ್ಯ, ಯಜ್ಞದಿಂದ ಮಳೆ ಬರುತ್ತೆ ಅಂತ ಹೇಳಿ. ಅಷ್ಟೇ ವಿಶೇಷ ಅರ್ಥವನ್ನು ಬರೀತಾರೆ, ಅದಕ್ಕೆ ಮನುಸ್ಮೃತಿಯನ್ನು ಉಲ್ಲೇಖ ಮಾಡ್ತಾರೆ. ನಾವು ಮಾಡ್ತಕ್ಕಂಥ ಯಜ್ಞ ಹೇಗೆ ಮಳೆ ಕೊಡುತ್ತೆ ಅಂದರೆ, ಅಗ್ನೌ ಪ್ರಸ್ತಾಹುತಿ ಹಿ ಸಮ್ಯಕ್ ಆದಿತ್ಯ ಉಪತಿಷ್ಠತೆ. ನಾವು ಅಗ್ನಿಯಲ್ಲಿ ಆಹುತಿ ಕೊಡ್ತೇವಲ್ಲ, ನಮ್ಮ ದೃಷ್ಟಿಯಲ್ಲಿ ಅಗ್ನಿಯಲ್ಲಿ ಹೋದಾಗ ಲೆಕ್ಕ, ಇನ್ನು ನೋಡಿದ್ರೆ ಬೂದಿ ಆದಾಗ ಲೆಕ್ಕ. ತಪ್ಪು, ಅದ್ರ ಎಸೆನ್ಸ್ ಇರುತ್ತಲ್ಲ, ಮೇಲಕ್ಕೆ ಹೋಗುತ್ತಂತೆ. ಸಮ್ಯಕ್ ಆದಿತ್ಯ ಉಪತಿಷ್ಠತೆ, ಸೂರ್ಯನ ಕಿರಣಗಳ ಮೂಲಕ ಸೂರ್ಯನ ಮುಟ್ಟುತ್ತಂತೆ. ಆದಿತ್ಯಾತ್ ಜಾಯತೆಯ ವೃಷ್ಟಿ, ವೃಷ್ಟೇರನ್ನಂ ತತಃ ಪ್ರಜಾಹ. ಇದು ಮನುಸ್ಮೃತಿಯ ಮಾತನ್ನು ಉಲ್ಲೇಖ ಮಾಡ್ತಾರೆ. ಅಂತ ಸೂರ್ಯ ಈ ಆಹುತಿಯನ್ನು ಅದರ ಸಹಾಯದಿಂದ ಮೇಘಗಳನ್ನು ನಿರ್ಮಾಣ ಮಾಡಿ ಮುಂದೆ ಮಳೆ ಕರೆಸ್ತಾನೆ. ಮಳೆಯಿಂದ ಅನ್ನ ಬರುತ್ತೆ, ಅನ್ನದಿಂದ ಜನ ಬದುಕ್ತಾರೆ. ಆದ್ದರಿಂದ ನಾವು ಮಾಡ್ತಕ್ಕಂಥ ಯಜ್ಞಕ್ಕೂ ಮಳೆ ಬಂದು ನಾವು ಬದುಕೋದಕ್ಕೂ ನೇರ ಸಂಬಂಧ ಇದೆ ಎಂಬ ವಿಶ್ಲೇಷಣೆಯನ್ನು ಭಾಗವತ ಪುರಾಣ ಮಾಡಿದೆ, ಮನುಸ್ಮೃತಿ ಮಾಡಿದೆ, ಅದನ್ನೆಲ್ಲ ಗಮನಿಸಬೇಕು ನಾವು. ಇವತ್ತು ಅನೇಕ ಇಂಥ ಭಾಗಗಳು ವಿಜ್ಞಾನ ಒಪ್ಪಿಕೊಂಡಿದೆ. ನಾವು ಮಾಡ್ತಕ್ಕಂಥ ಹವಿಸ್ಸು ಮೊದಲಾದವುಗಳಿಂದ ಏನು ಧೂಮ ಹೇಳುತ್ತೆ, ಆ ಧೂಮ ಮಳೆ ತರಿಸುತ್ತೆ ಅಂತ ಹೇಳುತ್ತೆ. ಆ ಧೂಮ ಮಳೆ ತರಿಸುತ್ತೆ, ಯಜ್ಞದ ಧೂಮ ಮಳೆ ತರಿಸುತ್ತೆ, ಈ ಸಿಗರೇಟ್ ಧೂಮ ಮಳೆ ಓಡಿಸಿಬಿಡುತ್ತೆ. ಇವತ್ತು ಆ ಧೂಮ ಜಾಸ್ತಿ ಆಗಿದೆಯಲ್ಲ, ಪರಿಸರ ಮಾಲಿನ್ಯ ಅಂತ ಅದಕ್ಕೆ ತಾನೆ ಪರಿಸರ ಮಾಲಿನ್ಯ ಅಂತ ಕರೀತಿರು. ಪರಿಸರ ನಮ್ಮ ಯಜ್ಞದಿಂದ ಪರಿಸರ ಮಾಲಿನ್ಯವಾಗಲಿಲ್ಲ, ಯಜ್ಞ ಆಗಲಿ ಪರಿಸರ ಮಾಲಿನ್ಯವಾಗೋದೇ ಇಲ್ಲ. ಮನೆಯಲ್ಲಿ ಹೋಮ ಮಾಡಿ, ವೈಷ್ಣವದ ಹೋಮ ಮಾಡಿ, ಎಷ್ಟು ಶಕ್ತಿ ಇದೆ ಗೊತ್ತಾ ಅಂತ ಹೇಳ್ತಾರೆ. ಅದರಿಂದ ಬುದ್ಧಿವಂತನಾಗ್ತಾನೆ ಮನುಷ್ಯ, ಅದರ ಹೊಗೆ ಕುಡಿತಾನಲ್ಲ ಬುದ್ಧಿವಂತನಾಗ್ತಾನೆ. ಅಂತೂ ಹೊಗೆ ಕುಡಿಯ ಪದ್ಧತಿ ಇಬ್ಬರಿಗೂ ತಪ್ಪಿದ್ದಲ್ಲ. ಒಳ್ಳೆಯವರು ಹೊಗೆ ಕುಡಿತಾರೆ, ಕೆಟ್ಟವರು ಹೊಗೆ ಕುಡಿತಾರೆ. ಒಳ್ಳೆಯವರು ಯಜ್ಞ ಮಾಡಿ ಹೊಗೆ ಕುಡಿತಾರೆ, ಇವರು ಸೇರಿ ಹೊಗೆ ಕುಡಿತಾರೆ. ಇಷ್ಟೇ ವ್ಯತ್ಯಾಸ. ಯಜ್ಞದ ಹೊಗೆ ತಾರಕ, ಯಜ್ಞದ ಹೊಗೆ ತಾರಕ, ಈ ಹೊಗೆ ಮಾರಕ, ಇಷ್ಟೇ ಅರ್ಥ. ಅಂತೂ ಯಜ್ಞಯಾಗ ಮಾಡಿದವರ ಮನೆಯೊಳಗೆ ಈ ಕುಡಿಯೋ ಸೇದೋ ಜನ ಬಂದಿದ್ದೆ ಭಾರಿ ಆಶ್ಚರ್ಯವಾಯಿತು. ಇದನ್ನು ವಿಜ್ಞಾನ ಪ್ರೂವ್ ಮಾಡಿದೆ. ಐಶ್ವರ್ಯವನ್ನು ಹೇಳಬೇಕಾದ್ರೆ ಹೇಳ್ತೇವೆ ನಾವು, ಆಯುಷ್ಯ, ತೇಜಸ್ಸು, ವರ್ಚಸ್ಸು, ಬಲ ಎಲ್ಲವೂ ಬರುತ್ತೆ ಅಂತ ಹೇಳ್ತಾರೆ. ಯಜ್ಞದ ಧೂಮದಿಂದ ರೋಗವಾಸಿಯಾಗುತ್ತೆ, ಅಷ್ಟು ಶಕ್ತಿ ಅದಕ್ಕುಂಟು. ಯಜ್ಞ ಎಷ್ಟೋ ಆರೋಗ್ಯವಂತ ಜನಗಳು ನಿರೋಗಿಗಳನ್ನು ವಾಸಿ ರೋಗ ಬಂದವರು ವಾಸಿ ಮಾಡಬೇಕಾದ್ರೆ ಯಜ್ಞ ಮಂಟಪದ ಹತ್ತಿರ ಕೂಡಿಸಿದರೆ ವಿಚಿತ್ರ ಪರಿವರ್ತನೆ ಆಗುತ್ತೆ. ಅದರ ಬಗ್ಗೆ ತುಂಬ ಉಲ್ಲೇಖಗಳುಂಟು. ಪ್ರಸಂಗ ಅಲ್ಲ ಈಗ, ಪ್ರಸಂಗ ಬಂದ ನೋಡೋಣಂತೆ. ಇಷ್ಟು ಯಜ್ಞಯಾಗಕ್ಕೆ ಸಾಮರ್ಥ್ಯ ಇದೆ. ಇನ್ನೂ ಅರ್ಥ ಮಾಡಬೇಕು, ಯಜ್ಞಯಾಗದಿಂದ ಪೊಲ್ಯೂಟ್ ಆಗಿ ದೃಷ್ಟಾಂತ ಇಲ್ಲವೇ ಇಲ್ಲ. ಯಜ್ಞಯಾಗದಿಂದ ವಾತಾವರಣ ಕಲುಷಿತವಾದ ದೃಷ್ಟಾಂತ ಜಗತ್ತಿನ ಇತಿಹಾಸದಲ್ಲೇ ಇಲ್ಲ. ಆದರೆ ಇದರಿಂದ ಇವತ್ತು ಆಗ್ತಿರೋದು ಇತಿಹಾಸದಲ್ಲಿ ಇದ್ದೇ, ನಮ್ಮೆಲ್ಲೇ ಕಣ್ಣಾರೆ ಕಾಣ್ತಿದ್ದೇವೆ ನಾವೀಗ. ಇವತ್ತು ನಮ್ಮ ಜನ ಎಷ್ಟು ನಮ್ಮ ಶಾಸ್ತ್ರ ಇದೆ ಗೊತ್ತಾ? ನಾವು ಪ್ಯಾಕ್ ಮಾಡುವಾಗ ಎಲೆ ಉಪಯೋಗಿಸ್ತೇವೆ, ಮುತ್ತಗದ ಎಲೆ ಉಪಯೋಗಿಸ್ತೇವೆ, ಯಜ್ಞಾರ್ಹವಾದ ವೃಕ್ಷ ಅದು, ಊಟಕ್ಕೆ ಬಾಳೆ ಎಲೆ ಉಪಯೋಗಿಸ್ತೇವೆ. ಎಷ್ಟು ಶಕ್ತಿ ಇದೆ ಗೊತ್ತಾ ಅದರೊಳಗೆಲ್ಲ? ಔಷಧಿಯ ಗುಣ ಇದೆ ಅದಕ್ಕೆಲ್ಲ ಕೂಡ. ಬಾಳೆಯೊಳಗೆ ಅನ್ನ ಕಲಿಸ್ಕೊತಾನೆ, ಅದರಿಂದ ಎಲೆಯಲ್ಲಿರುತ್ತ ಔಷಧಾಂಶ ಒಳಗೆ ಸೇರುತ್ತೆ ಅವನಿಗೆ. ಎಷ್ಟು ಶಕ್ತಿ ಇದೆ ಅದಕ್ಕೆ? ಮುತ್ತಗದ ಎಲೆಯೊಳಗೆ ಜೇನುತುಪ್ಪ, ಶುಂಠಿ ಹಾಕಿ ಚೆನ್ನಾಗಿ ತಿರುಗಿಸಿ ಕುಡಿತಾನೋ ಅದೊಂದು ಔಷಧಿಯಾಗಿ ಬರುತ್ತೆ. ಅದು ಎಲೆಯೇ ಒಂದು ಔಷಧಿ. ಸಹಜವಾಗಿ ಎಂತೆಂಥ ಶಕ್ತಿ ಭಗವಂತ ಇಟ್ಟಿದ್ದಾನೆ. ನಾವು ಎಲ್ಲದಕ್ಕೂ ಪ್ಲಾಸ್ಟಿಕ್ ಅಷ್ಟೇ, ಎಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕೊಂಡ ತಿಂದ, ಅದು ಆರೋಗ್ಯ ಕೊಡೋದಿಲ್ಲ ಅಲ್ಲ, ಆರೋಗ್ಯ ಹಾಳು ಮಾಡುತ್ತೆ ಅಂತ ಹೇಳ್ತಾರೆ. ವೈಜ್ಞಾನಿಕವಾದ ಸಂಶೋಧನೆ ನಮ್ಮ ಪ್ಲಾಸ್ಟಿಕ್ ಮೊದಲಾದವುಗಳು ವೈಜ್ಞಾನಿಕ ಪ್ರಗತಿಯ ಫಲ. ಆದರೆ ನಮ್ಮ ಶಾಸ್ತ್ರದ್ದೆಲ್ಲ ಸಹಜವಾದ ಎಲೆಗಳು. ಆ ಎಲೆಗಳಿಗಿರ್ತಕ್ಕಂಥ ಆರೋಗ್ಯದ ಗುಣ ಅದು ಮತ್ತೆ ಎಂಥದ್ದು ಗೊತ್ತಾವೆಲ್ಲ ಕೂಡ ಬಿಸಾಕಿ ಬಿಟ್ಟರೆ ಹಾಗೆ ಮಣ್ಣಾಗಿಬಿಡುತ್ತೆ. ಮತ್ತೆ ಅದೇನು ಪೊಲ್ಯೂಟ್ ಮಾಡಿ ಹಾಗೆ ಮಣ್ಣ, ಇದು ರಾಕ್ಷಸನಂತೆ ಕಾಡುತ್ತೆ ಅಂತ ಹೇಳ್ತಾರೆ. ರಾಕ್ಷಸನಂತೆ ಕಾಡುತ್ತೆ. ಈಗ ಸರ್ಕಾರ ಯೋಚನೆ ಮಾಡ್ತಾ ಇದೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು, ಜೀವ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಶಾಸ್ತ್ರ ಪ್ಲಾಸ್ಟಿಕ್ ತಯಾರು ಮಾಡಲಿಕ್ಕೆ ಬರಲಿಲ್ಲ ಅಂತ ಬಿಡಲಿಲ್ಲ, ಮಾಡಿದರೆ ತೊಂದರೆ ಆಗುತ್ತೆ ಅಂತ ಮಾಡಲಿಲ್ಲ. ಅವರು ನಮ್ಮ ಶಾಸ್ತ್ರದ ಪ್ರತಿಯೊಂದು ವಿಧ ಲೋಕದ ಸಂರಕ್ಷಣೆಗೆ ಜನಗಳ ಹಿತಕ್ಕೋಸ್ಕರ ಬಂದಿದೆ ಅಂತ ಹೇಳೋದಕ್ಕೆ ನಮ್ಮ ಪ್ರಾಚೀನ ಯಾವ ಪದ್ಧತಿ ಬೇಕಾದರೂ ನೋಡಿ ಅದರಲ್ಲಿ ಅಂತ ಗುಣ ಇತ್ತು. ಆ ಮಾತನ್ನು ಚೀನಾ ದೇಶದ ಯಾತ್ರಿಕ ಒಬ್ಬ ಬರೀತಾನೆ, ಇತ್ಸಿಂಗ್ ಅನ್ನೋ ಟ್ರಾವೆಲರ್ ಒಬ್ಬ ಬರೀತಾನೆ. ಇಲ್ಲಿ ಭಾರತ ದೇಶದ ಜನಗಳನ್ನು ನಾನು ಪರೀಕ್ಷೆ ಮಾಡಿ ನೋಡಿದೆ, ಅವನು ಎಷ್ಟು ಚೆನ್ನಾಗಿ ಒಂದು ಮಾತು ಬರೀತಾನೆ ಅಂದರೆ ಅದು ಬಂದವರು ಓದಿ ನೋಡಬೇಕು, ಅಲ್ಲ ಪ್ರಿಂಟ್ ಆಗಿದೆ ಅದೆಲ್ಲ ಕೂಡ. ಅವನು ಹೇಳ್ತಾನೆ ಈ ಭಾರತ ದೇಶದ ಜನಗಳಿಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿದ್ರೆ ಆ ಮಾತು ಹೇಳ್ತಿದ್ದಿಲ್ಲ, ಆಗ ನೋಡಿದ್ದಾನೆ ಅದರಿಂದ ಹೇಳ್ತಾನೆ ಭಾರಿ ಚೆನ್ನಾಗಿರುತ್ತೆ. ಇವರ ಹಲ್ಲುಗಳು ಎಷ್ಟು ಗಟ್ಟಿ ಅಂದರೆ ನಮಗೆ ಆಶ್ಚರ್ಯವಾಗುತ್ತೆ ಅಂತ ಹೇಳ್ತಾನೆ. ಹನ್ನೊಂದು ಮುದುಕರಿಗೆ ಹಲ್ಲು ಬಿದ್ದಿರೋದಿಲ್ಲ, ಆ ಉಲ್ಲೇಖ ಮಾಡಿ ಎಷ್ಟು ಅಬ್ಸರ್ವ್ ಮಾಡಿದ್ದಾನೋ. ಯಾತಕ್ಕೆ ಗೊತ್ತಾ, ಇವರು ಗಿಡ ಮೂಲಿಕೆಗಳ ವನಸ್ಪತಿಗಳಿಂದ ಮಾವು ಬೇವು ಅದರ ಅದರ ಹಲ್ಲುಚಿತಾರಾದ್ದರಿಂದ ಅವರಿಗೆ ದಂತಬಾಧೆಯೇ ಇಲ್ಲ ಅಂತ ಬರೆದು ಬಿಡ್ತಾನೆ. ದಂತಬಾಧೆಯೇ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡಾಗ ಅವನು ಅಬ್ಸರ್ವ್ ಮಾಡಿದ್ದಿದ್ದೆಲ್ಲ ಕೂಡ ನಮ್ಮ ದೇಶದ ಸಾಂಸ್ಕೃತಿಕವಾದ ಸಾಮಾಜಿಕವಾದ ಯಾವುದೇ ವಿಭಾಗದಲ್ಲೂ ಕೂಡ ಎಷ್ಟು ದೊಡ್ಡ ಕೊಡುಗೆ ಇದೆ. ನಾವು ಬ್ಯಾಕ್ ಕೊನೆಗೆ ಅಲ್ಲಿಗೆ ಹೋಗಬೇಕು, ಒಂದು ದಿವಸ ಇಲ್ಲಿ ಹೋದರೆ ಉದ್ಧಾರ ಆಗಲಿ ಸಾಧ್ಯವೇ ಇಲ್ಲ. ಅಂದರೆ ಸಹಜವಾಗಿ ಪ್ರಕೃತಿಯಲ್ಲಿ ಭಗವಂತ ಎಂಥ ವ್ಯವಸ್ಥೆ ಮಾಡಿದ್ದಾನೆ ಅಂದರೆ ದೇಹ ಕೊಟ್ಟ ಪರಮಾತ್ಮ ಬದುಕಿಗೆ ಬೇಕಾದ ಪ್ರತಿಯೊಂದನ್ನು ಕೊಟ್ಟಿದ್ದಾನೆ. ನಾವದು ಪ್ರತಿಗಾಮಿಯಾಗಿ ಹೋಗ್ತಾ ಅದು ವಿಷ ಸೇರಿಸೋ ಕೆಲಸ ಮಾಡುತ್ತಿದ್ದೇವಷ್ಟೇ. ಯಜ್ಞೆಯಾಗದ ಪರಿಕಲ್ಪನೆ ಎಲ್ಲ ರೀತಿಯಾದ ರಕ್ಷಣೆಗೆ ರಾಜಮಾರ್ಗ. ಇದನ್ನು ಮಾಡದೆ ಹೋದರೆ ಅರ್ಜುನ ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯ ತೀಹಯ ಅಹಾಯುರಿಂದ್ರಿಯ ರಾಮೋ ಮೋಹಂ ಪಾರ್ಥ ಸಜೀವತಿ. ಅವನ ಬದುಕು ಬರೀ ಪಾಪ ಸಂಪಾದನೆಗೆ ಅಷ್ಟೇ ಹೊರತು ಅವನೆಂದೂ ಉದ್ಧಾರವಾಗೋದಿಲ್ಲ, ವ್ಯರ್ಥವಾದ ಬದುಕು ಅವನದು ಅಂತ ಹೇಳಿ ಮುಂದುವರಿಸಿ ಭಗವಂತ ಹೇಳ್ತಾನೆ ಮತ್ತೆ ಅರ್ಜುನ. ತಸ್ಮಾತ್ ಯಾರಿಗೆ ಕರ್ಮ ಬಿಡ ಅವಕಾಶ ಇದೆ ಗೊತ್ತಾ? ಒಬ್ಬರಿಗೆ ಮಾತ್ರ, ಅಪರೋಕ್ಷ ಜ್ಞಾನಿ ಇದ್ದಾನೆ, ಅವನು ಕರ್ಮ ಬಿಡಾಗಿಲ್ಲ. ಮತ್ತೆ ಹಿಂದೆ ಹೇಳಿದ್ದೇವೆ ಈಗಾಗಲೇ, ಬ್ರಹ್ಮಜ್ಞಾನಿ ಆದವನು ಕರ್ಮ ಬಿಡಹಾಗಿಲ್ಲ, ಸಣ್ಣ ಪುಟ್ಟ ಬ್ರಹ್ಮಜ್ಞಾನಿ ಅಲ್ಲ, ದೊಡ್ಡ ಬ್ರಹ್ಮಜ್ಞಾನಿ ಕರ್ಮ ಬಿಡಹಾಗಿಲ್ಲ. ಮಧ್ವಾಚಾರ್ಯರು ವೇದವನ್ನು ಉಲ್ಲೇಖ ಮಾಡ್ತಾರೆ. ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಕುರಿಯಾದ ಕಾಮ ಸತತಂ ಭವೇತ. ಎಂಥ ಬ್ರಹ್ಮಜ್ಞಾನಿಯೂ ಕೂಡ ಶಾಸ್ತ್ರವಿಹಿತವಾದ ಕರ್ತವ್ಯ ಕರ್ಮಗಳನ್ನು ಮಾಡಲೇಬೇಕು ಅಂತ ಶ್ರುತಿ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಈಶಾವಾಸ್ಯ ಉಪನಿಷತ್ ಹೇಳುತ್ತೆ, ಕುರುವನ್ನೇ ದೇಹ ಕರ್ಮಾಣಿ ವಿಧಿ ವಿಶೇಷ ಛತಂ ಸಮಾಹ. ನಿಮ್ಮ ಪಾಲನ ಕರ್ಮಗಳನ್ನು ಮಾಡ್ತಾನೆ ಬದುಕಬೇಕು. ಎಲ್ಲಿವರೆಗೂ ಬದುಕಿರ್ತೀಯೋ ಅಲ್ಲಿವರೆಗೂ ಕರ್ಮಾನುಷ್ಠಾನ ಅನಿವಾರ್ಯ ಅಂತ ಹೇಳುತ್ತೆ. ಅದರ ಜೊತೆಗೆ ಆಚಾರ್ಯ ಮತ್ತೊಂದು ಮಾತು ಹರಿವಂಶದ ಮಾತನ್ನು ಉಲ್ಲೇಖ ಮಾಡ್ತಾರೆ. ಅತೀತಾನಾಗತ ಜ್ಞಾನಿ ತ್ರೈಲೋಕ್ಯೋದ್ಧರಣ ಕ್ಷಮ ಅತಿ ಶ್ರೌತ ಮುತ ಸ್ಮಾರ್ಥಂ ನಾಚಾರಂತು ಪರಿತ್ಯಜೇ ಇತ್ತು ಅಂತ ಹೇಳಿದ್ದಾರೆ. ಸಣ್ಣ ಪುಟ್ಟ ಜ್ಞಾನಿ ಅಲ್ಲ, ಮೂರು ಲೋಕಗಳನ್ನು ಎತ್ತಬಲ್ಲಂಥ ಜ್ಞಾನಿ. ಹಿಂದೆ ಮುಂದೆ ಆಗಿದ್ದನ್ನ ಜಾತಿಗಾಗಿತ್ತು ಏನು ಬಿಡವನೇ ನೋಡಿದ ಬಡಬಡ ಹೇಳಿಬಿಡ್ತಾನೆ. ಅಂಥ ಶಕ್ತಿ ಸಂಪನ್ನ ಅಂಥವನು ಕೂಡ ತನ್ನ ಪಾದನ ಕರ್ತವ್ಯ ಕರ್ಮ ಬಿಡಹಾಗಿಲ್ಲ ಅಂತ ಹೇಳಿದ್ದಾರೆ. ಇಷ್ಟು ಕರಾರುವಾಕ್ಕಾದ ನಿಬಂಧನೆ ಉಂಟು. ಹಾಗಿದ್ದರೆ ಯಾರೂ ಬಿಡ್ಲಕ್ಕೆ ಬರೋದಿಲ್ಲವೆ ಅಂದರೆ ಇಲ್ಲ, ಬಿಡ್ಲಕ್ಕೆ ಬರುತ್ತೆ. ಅದು ಮೊದಲು ಬ್ರಹ್ಮಜ್ಞಾನಿ ಆಗಿರಬೇಕು ಫಸ್ಟು, ಅಲ್ಲಿಗೂ ಬಿಡ್ಲಕ್ಕೆ ಬರೋದಿಲ್ಲ. ಅವನು ಅಸಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಕೂತಿರಬೇಕು. ಎಷ್ಟೊತ್ತು ಕೂತಿರ್ತಾನೋ ಅಷ್ಟೊತ್ತು ಅವನಿಗೆ ಬಂಧನ ಇಲ್ಲ ಅಂತ ಹೇಳಿಬಿಡ್ತಾನೆ. ಅಷ್ಟೊತ್ತು ಕರ್ಮದ ಬಂಧನ ಇಲ್ಲ, ಎದ್ದ ತಕ್ಷಣ ಮತ್ತೆ ಶುರು ಮಾಡಬೇಕು. ಇವತ್ತು ನಾವು ಆ ಸ್ಥಿತಿಯಲ್ಲಿ ಇಲ್ಲ ಅಂತ ನಮಗೆ ಗೊತ್ತಾಗಿರೋದ್ರಿಂದ ಕರ್ಮಾಚರಣೆ ಮಾಡಲೇಬೇಕು. ಆ ಸ್ಥಿತಿ ಬಂದಾಗ ಭಗವದ್ ಧ್ಯಾನ ಮಾಡ್ತಾನೆ ಇರ್ತಾನೆ. ಆ ಯಾಕೆ ಕರ್ಮಾಚರಣೆ ಮಾಡಬೇಕಾಗಿಲ್ಲ ಅಂದರೆ ಕರ್ಮಾಚರಣೆಯ ಗುರಿ ಏನೋ ಅದನ್ನು ಸಾಧಿಸಿಬಿಟ್ಟಿದ್ದಾನೆ ಅವನೀಗ, ಅದಕ್ಕೆ ಅವನಿಗೆ ಯೋಚನೆ ಇಲ್ಲ. ಕಣ್ ತೆಗೆದು ಬಂದ ಮತ್ತೆ ಶುರುವಾಗುವುದು. ಅದರ ಫಲ ಮೋಕ್ಷದಲ್ಲಿ ಆನಂದದ ಶುದ್ಧಿಯನ್ನು ಕಾಣುತ್ತಾನೆ, ಆನಂದ ಉನ್ನಾಹವನ್ನು ಕಾಣುತ್ತಾನೆ. ಅದಕ್ಕೋಸ್ಕರ ಮಾಡಲೇಬೇಕು ಅಂತ ಭಗವಂತ ಮತ್ತೊಂದು ಕಾರಣವನ್ನು ಕೊಟ್ಟ. ಮುಂದುವರಿಸಿ ಹೇಳ್ತಾನೆ ಅರ್ಜುನ, ಇನ್ನೊಂದು ಕಾರಣಕ್ಕೂ ಮಾಡಬೇಕು ಗೊತ್ತಾ? ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಲೋಕ ಸಂಗ್ರಹ ಆಗಬೇಕಲ್ಲ, ನಿನ್ನ ನೋಡಿ ಹತ್ತು ಜನ ಮಾಡಹಾಗಬೇಕಲ್ಲ, ಅದಕ್ಕೋಸ್ಕರ ಮಾಡು ಅಂತ ಹೇಳಿದ್ದಾರೆ. ನಾವು ಹಾಗಲ್ಲ, ಹತ್ತು ಜನ ಬಿಡಾಗಬೇಕು ಹಾಗೆ ಮಾಡ್ತಾ ಇದ್ದೇವೆ ಅಷ್ಟೇ. ಇವನು ಬಿಟ್ಬಿಟ್ರೆ ಯಾರ ಮನೆಗೆ ಹೋಗಿರ್ತಾನೆ? ಒಳ್ಳೆ ದೇವಪೂಜೆ ಮಾಡ್ತಿರ್ತಾನೆ ಪಾಪ, ಒಳ್ಳೆ ಸ್ನಾನ ಮಾಡಿರ್ತಾನೆ, ಒಳ್ಳೆ ಸತ್ಯ ಹೇಳ್ತಿರ್ತಾನೆ, ಒಂದಿವಸ ಎಲ್ಲ ಹೋಗಿ ಬಂದ್ಬಿಡ್ತಾನೆ. ಆಮೇಲೆ ನೋಡಿದ್ರೆ ಎಲ್ಲ ಬಿಟ್ಬಿಡ್ತಾನೆ, ಯಾಕೆ ಅಲ್ಲಿ ಹೋಗಿದ್ದೆ ಅವ್ರು ನೋಡಿದೆ ಅವರೇ ಮಾಡಿದ ಮನೆಯಾಗೆ ಮಾಡ್ಬೇಕು ಅಂತ ಕೇಳ್ತಾನೆ. ಆಮೇಲೆ ಏನು ಮಾಡಬೇಕು ಇದಕ್ಕೆ? ಈ ರೀತಿ ಬದುಕಬಾರದು, ವೃದ್ಧಿ ಆಗಬೇಕು, ಸದಾಚಾರ ವೃದ್ಧಿ ಆಗಬೇಕು, ಹಾಗೆ ಬದುಕಬೇಕೆ ಹೊರತು ಕೆಡಿಸಿಕೊಳ್ಳಬಾರದು. ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತು ಮರ್ಹಸಿ. ಯಾತಕ್ಕೆ ಗೊತ್ತಾ? ಕರ್ಮಣೈವ ಹಿ ಸಂಸಿದ್ಧಿ ಆಸ್ಥಿತ ಜನಕಾದಯ. ಜನಕಾದಿಗಳು ಹಾಗೆ ಸಿದ್ಧಿ ಪಡೆದವರು ಅಂತ ಹೇಳ್ತಾರೆ. ಇದು ಬಹಳ ಸ್ವಾರಸ್ಯವಾದ ಸೂಚನೆ ಉಂಟು, ಯಾರೂ ಗಮನಿಸಿಲ್ಲ. ಆಚಾರ ಹೇಳ್ತಾರೆ, ಜನಕ ಯಾರು ಗೊತ್ತಾ? ಭಗವಂತನ ರಾಮಾವತಾರ ರಾಮರೂಪದ ಮಾವ, ಜನಕರಾಜ ಭಗವಂತನ ರಾಮರೂಪದ ಮಾವ, ಆತನ ಹೆಸರು ಹೇಳ್ತಾನೆ. ಹೇಳ್ತಿರೋದು ಕೃಷ್ಣ, ಕೃಷ್ಣ ಹೇಳ್ತಾನೆ. ಈ ರೂಪದ ಮಾವನ ಹೆಸರು ಹೇಳಬಾರ್ದೆ, ಆ ರೂಪದ ಮಾವನ ಹೆಸರು ಯಾಕೆ ಹೇಳ್ತಾನೆ? ಇದನ್ನೆಲ್ಲ ಕೇಳಿ ಅದಕ್ಕೆ ಗೀತೆ ಓದ್ಬೇಡ ಅಂತ ಹೇಳೋದು, ಒಂದು ಬೇಡ, ಎರಡನೇ ಹೇಳ್ತಾರೆ ಕೃಷ್ಣ ಅಂದ್ಬಿಡ್ತಾರೆ ಪಾಪ ಜನಗಳು. ಒಳ್ಳೆ ಪ್ರಶ್ನೆ, ಉತ್ತರ ಗೊತ್ತಿಲ್ಲ ಜನಗಳಿಗೆ. ಆಚಾರ್ಯರು ಬರೀತಾರೆ, ಮಧ್ವಾಚಾರ್ಯರ ವಿಮರ್ಶೆ, ನೀವು ಏನು ಪ್ರಶ್ನೆ ಕೇಳಿದ್ರು ತಯಾರು ಉತ್ತರ, ಈಗ ಬರೀತಾ ಹೋಗ್ತಾರೆ. ಯಾಕೆ ಈ ರೂಪದ ಮಾವ ಯಾರು? ಎಲ್ಲ ಮಾವನ ಲೆಕ್ಕ ಮಾಡಿಕೊಂಡು ಬಂದಿತಾ ಬಿಡ ಹದಿನಾರು ಸಾವಿರದ ನೂರಂಚಿನ ಮಾವನ ಲೆಕ್ಕ ಎಲ್ಲಿಂದ ತರಬೇಕು? ನಾವು ಬೇಡ, ಒಬ್ಬ ಮಾವ ನಮಗೆ ಸಾಕು. ಕೃಷ್ಣಪತ್ಯರಲ್ಲಿ ಸರ್ವಶ್ರೇಷ್ಠಳು ಯಾರು? ರುಕ್ಮಿಣಿ, ಸತ್ಯಭಾಮ ಇಬ್ಬರು ಒಂದೇ. ರುಕ್ಮಿಣಿ ದೇವಿ ಅಪ್ಪ ಯಾರು? ಭೀಷ್ಮಕ. ಆತ ಜನಕ, ಆಯ್ತ ಭೀಷ್ಮಕ. ಜನಕನ ಹೆಸರು ಕೃಷ್ಣ ಹೇಳ್ತಾನೆ, ಭೀಷ್ಮಕನ ಹೆಸರು ಹೇಳೋದಲ್ಲ ಯಾತಕ್ಕೆ? ಯೋಚನೆ ಮಾಡಿ, ಆಚಾರ ಉತ್ತರ ಕೊಡ್ತಾರೆ ಅದಕ್ಕೆ. ಮಹಾಭಾರತ ತತ್ವ ನಿರ್ಣಯದಲ್ಲಿ ಬರೀತಾರೆ, ಜನಕರಾಜನ ಹೆಸರನ್ನು ಕೃಷ್ಣ ಹೇಳಿದ, ಭೀಷ್ಮಕನ ಹೆಸರನ್ನು ಹೇಳಲಿಲ್ಲ. ಅಂದರೆ ಜನಕನನ್ನು ಫಾಲೋ ಮಾಡಿ ಭೀಷ್ಮಕನ ಫಾಲೋ ಮಾಡಬೇಡಿ ಅಂತ ಅರ್ಥ. ತನ್ನ ಮಾವನ ಬಗ್ಗೆನೇ ಅದೇನು ಆಶ್ಚರ್ಯ ಅಂತ ಹೇಳ್ತಾರೆ. ಇದೆಲ್ಲ ಯೋಚನೆ ಮಾಡಿರೋದಿಲ್ಲ ನಾವು. ಮಹಾಭಾರತ ಹೇಳಿದ್ದನ್ನು, ರಾಮಾಯಣ ಹೇಳಿದ್ದನ್ನು ಆಚಾರ್ಯ ಬರೀತಾರೆ. ಜನಕರಾಜ ಸೀತಾ ಸ್ವಯಂವರವನ್ನು ಮಾಡಿದ, ಭೀಷ್ಮಕರಾಜ ರುಕ್ಮಿಣಿ ಸ್ವಯಂವರವನ್ನು ಮಾಡಿದ. ಇಬ್ಬರು ಸ್ವಯಂವರ ಮಾಡಿದವರೇ. ಆದರೆ ಜನಕರಾಜನ ಸ್ವಯಂವರದ ರೀತಿ ಬೇರೆ, ಭೀಷ್ಮಕರಾಜನ ಸ್ವಯಂವರದ ರೀತಿ ಬೇರೆ. ಭೀಷ್ಮಕರಾಜ ಸ್ವಯಂವರ ಹೇಗೆ ಮಾಡಿದಂತ ಗೊತ್ತಾ? ರುಕ್ಮಿಣಿ ನನ್ನ ಮಗಳು, ಆಕೆ ಮದುವೆ ಆಗಬೇಕು. ಸ್ವಯಂವರದಲ್ಲಿ ಯಾರು ಪಾಲ್ಗೊಳ್ಳುತ್ತಾರೋ ಮದುವೆ ಆಗಲಿ, ಇಷ್ಟೇ ಅವನ ಕಾನ್ಸೆಪ್ಟ್. ಇದು ಜನಕ ಭೀಷ್ಮಕರಾಜನ ಕಲ್ಯಾಣದ ಉದ್ದೇಶ. ಆದರೆ ಜನಕರಾಜ ಹಾಗೆ ಮಾಡಲಿಲ್ಲವಂತೆ. ನನ್ನ ಮಗಳು ಜಾನಕಿ ಕೃಷ್ಣನನ್ನು ರಾಮನನ್ನೇ ಮದುವೆಯಾಗಬೇಕು, ಭಗವಂತನನ್ನೇ ಮದುವೆಯಾಗಬೇಕು, ಅದಕ್ಕೆ ಸ್ವಯಂವರ ಮಾಡ್ತಾ ಇದ್ದ. ಅಂದರೆ ಜನಕರಾಜನೇ ಖಚಿತವಾದ ಗುರಿ ಇದೆ, ರಾಮನನ್ನು ಅಳಿಯನಾಗಬೇಕು ಅನ್ನೋ ಗುರಿ ಇದೆ, ಅದಕ್ಕೆ ಮಾಡ್ತಾನೆ. ಅದಕ್ಕೆ ಆತನ ಕರ್ಮ ಆದರ್ಶವಾದ ಕರ್ಮ ಇದೆ. ನಾವು ಪತ್ರವ ಸುಮ್ಮನೆ ಯಾರಿಗಾರು ಮುಟ್ಲಿಂದ ಹಾಕ್ಬಿಡ್ತೇವೆ ಲೆಟ್ರನ್ನ, ಲೆಟ್ರ್ ಬೇರೆ ಎಲೆ ಗೋ ಎನಿವೇರ್ ಅಂತ ಹಾಕ್ಬಿಡ್ತೇವ? ಉದ್ದೇಶ ಇದೆ ಅದು. ಜನಕರಾಜನ ಸ್ವಯಂವರದ ಉದ್ದೇಶ ರಾಮನೇ ಸಿಕ್ಕಬೇಕು, ಅದಕ್ಕೆ ಶಿವ ಸಂದರ್ಭಂಗವನ್ನು ಮಾಡಿದವತ್ತಾನೆ ನಾನು ಅಳಿಯನಾಗಬೇಕು, ಆ ವ್ಯವಸ್ಥೆ ಮಾಡಿಬಿಟ್ಟಿದ್ದಾನೆ. ಆದರೆ ಈತ ಹಾಗೆ ಮಾಡಲಿಲ್ಲ. ಭೀಷ್ಮಕರಾಜ ಯಾರ ಬೇಕಾದ್ರೆ ಮದುವೆ ಆಗ್ಬೋದು, ರುಕ್ಮಿಣಿನ ಸ್ವಯಂವರದಲ್ಲಿ ಓಪನ್ ಅಂತ ಹೇಳಿಬಿಟ್ಟ, ಅದು ತಪ್ಪಾಯಿತು ಅಂತ ಹೇಳಿದ್ದ. ನಾವು ಮಾಡಿದ ಕರ್ಮ ಭಗವಂತನಿಗೆ ಸೇರಬೇಕು ಅಂತ ಮಾಡಿದ್ದು ಜನಕರಾಜ, ಆದರೆ ಯಾರಿಗಾರು ಸೇರಿ ಅಂತ ಮಾಡಿದ್ದು ಭೀಷ್ಮಕರಾಜ. ಅದಕ್ಕೆ ಭೀಷ್ಮಕರ ಹೆಸರನ್ನು ಭಗವಂತ ಹೇಳೋದಿಲ್ಲ, ಜನಕನ ಹೆಸರನ್ನು ಹೇಳುತ್ತಾರೆ ಅಂತ ಹೇಳಿದ್ದ. ಭೀಷ್ಮಕರಾಜ ಯಾರಿಗಾರು ಸೇರಲಿ ಅಂತ ಮಾಡಿದ, ಪಾಪ ಆತನ ಹೆಸರೇ ಬರಲಿಲ್ಲ. ನಾವು ದೇವರಿಗೆ ಸೇರಲೇಬಾರದು ಅಂತ ಮಾಡ್ತೇವೆ, ನಮ್ಮ ಹೆಸರು ಹೇಗೆ ಸೇರಬೇಕು ಲೆಕ್ಕ ಹಾಕಿ? ದೇವರ ಬಿಟ್ಟು ಯಾರು ಬೇಕಾದ್ರೂ ಸೇರಲಿ ಅಂತ ನಮ್ಮ ಕಾನ್ಸೆಪ್ಟ್ ಇದ್ರೆ ಮನೆಗೆ ಊಟ ಕರೀತಾನೆ, ನೀವು ಬನ್ನಿ. ಕೆಲವು ಹೇಳ್ತಿರ್ತಾರಲ್ಲ, ಫ್ರೆಂಡ್ಸನ್ ಬಿಟ್ಟು ಹ್ಯಾಗೆ ಊಟ ಮಾಡೋದು? ಕೆಲವರು ವಾದ, ಫ್ರೆಂಡ್ಸನ್ ಬಿಟ್ಟು ಯಾಕೆ ಊಟ ಮಾಡೋ? ಅಲ್ಲಯ್ಯ, ಆ ಫ್ರೆಂಡ್ ಶುದ್ಧ ಯೋಗ್ಯ ಕುಡುಕ, ಅವ್ನು ಯಾಕೆ ಕರಿತೀಯ ಅಂದರೆ, ಇಲ್ಲ ಇಲ್ಲ ನಾನು ಕೊಲೀಗ, ಅವನು ಬಿಟ್ಟರೆ ಮನಸ್ಸು ಬರೋದಿಲ್ಲ. ಆಮೇಲೆ ಎಷ್ಟು ಪ್ರಾಣಪ್ರಿಯ, ಇಲ್ಲದ್ರೆ ಮನಸ್ಸು ಬರೋದಿಲ್ಲ. ಇನ್ನೊಬ್ಬನ ಅವನು ಭಾರಿ ಅಯೋಗ್ಯ, ಅವನು ಕರೀತ, ಅವನು ಬರಲೇಬೇಕು. ಅವನು ಇನ್ನೊಂದು ಬರಲೇಬೇಕು, ಯಾಕೆ ಬಿಟ್ಟಿರಲಿಕ್ಕಾಗೋದಿಲ್ಲ ನನಗೆ. ಇಷ್ಟೆಲ್ಲ ಮಾಡಿದ್ದಾನೆ, ಮನೆ ದೇವ್ರನ್ನೇ ಇದ್ದಾನೆ ಅಲ್ಲೇ ಗಲಾಟಿ ಒಳಗೆ. ಈಗ ದೇವರ ಈಗೆಲ್ಲ ಔಟ್ಡೇಟೆಡ್ ಬಿಡಿ, 20 ಹೆಸರು ಬಾದಲ್ಲಿ ಯಾವ ದೇವರು ಕೇಳ್ತಾರೆ ನಮ್ಮನ್ನು? ಅಂದರೆ ಇವರಿಗೆ ಜನಗಳು ಬೇಕು, ಜಗನ್ನಾಥನೇ ಬೇಡ ಅಂತ ಹೇಳಿದರೆ ಎಷ್ಟು ತಪ್ಪಿದೆ. ಇವತ್ತನ್ನು ಮಾಡ್ತಕ್ಕಂಥ ಮದುವೆ ಮುಂಜೆ ಎಲ್ಲದರಲ್ಲೂ ಕೂಡ ಮಿಸ್ಸಿಂಗ್ ಯಾರಿಗೆ ಗೊತ್ತಾ? ದೇವರಿಗೆ ಮಿಸ್ಸಿಂಗ್, ದೇವರ ಹೆಸರಿರೋದಿಲ್ಲ ಅದರೊಳಗೆ, ಬೇರೆ ಜನಗಳೆಲ್ಲ ಸೇರಿಬಿಟ್ಟಿರ್ತಾರೆ. ಆದರೆ ಶಾಸ್ತ್ರ ಹೇಳುತ್ತಂತೆ, ಯಾರನ್ನು ಬೇಕಾದ್ರೂ ಬಿಡಿ, ದೇವ್ರನ್ನ ಮಾತ್ರ ಬಿಡಬೇಡಿ ಅಂತ ಹೇಳ್ತಾರೆ. ಎಷ್ಟು ಜನ ತಿಂದರೂ ದೇವರು ಮುಟ್ಟುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆದರೆ ಒಬ್ಬ ಭಗವಂತನಿಗೆ ಕೊಟ್ಟರೆ, ಹರಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ, ವಿಶ್ವಕ್ಕೆ ಕೊಟ್ಟ ಪುಣ್ಯ ಬರುತ್ತೆ. ಈ ಅರ್ಥದೊಳಗೆ ಜಗನ್ನಾಥನನ್ನು ಬಿಡಬೇಡಿ, ಜನಗಳನ್ನು ಬಿಡಬೇಡಿ. ಆದರೆ ಜಗನ್ನಾಥನ ಭಕ್ತರಾದ ಜನಗಳನ್ನು ಕರೀರೇ ಹೊರತು ದ್ವೇಷಿಗಳನ್ನು ಕರೀಬೇಡಿ ಅಂತ ಹೇಳಿದ್ದ. ಭಗವದ್ವೇಷಿಗಳಿಗೆ ಆಹ್ವಾನ ಇಲ್ಲ, ಭಗವದ್ಭಕ್ತರಿಗೆ ಆಹ್ವಾನ. ನಮ್ಮಲ್ಲೂ ನೋಡಿಬೇಕಾದ್ರೆ ರಾಜಕೀಯ ಪಕ್ಷ ಕಾರ್ಯಕ್ರಮ ಮಾಡಿರ್ತಾರೆ, ಯಾರನ್ನು ಕರೀತಾರೆ ಗೊತ್ತಾ? ಅಪೋಸಿಟ್ ಪಾರ್ಟಿಯನ್ನು ಕರೆಯೋದಿಲ್ಲ ಅವರು, ಏನಿದ್ರು ತಂಪಾರ್ಟಿಯವರು ಮಾತ್ರ ಕರೀತಾರೆ. ಅಸ್ಮಕ್ ಕರೆದ ಅಂದರೆ ಇವನ ಡಿಸ್ಮಿಸ್ ಆದ ಅಂತಲೇ ಅರ್ಥ. ಅವ್ರನ್ನ ಯಾಕೆ ಕರೆದ್ರಿ? ಈಗ ಅವ್ರೇನು ಮಾಡಿರೋದಿಲ್ಲ, ಪಾಪ ನಮ್ಮ ಪಾರ್ಟಿ ಅಲ್ಲ, ಒಂದೇ ಕಾರಣ. ಇನ್ನು ಮೇಲೆ ಇನ್ನು ಭಗವದ್ಭಕ್ತರಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾವು ಅಯೋಗ್ಯರನ್ನು ಕರಿಬಾರ್ದು. ಈ ಭಾವನೆ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ಯಶಸ್ವಿಯಾಗ್ತೇವೆ. ಆ ರೀತಿ ಏನಾದರೂ ಇವತ್ತು ಅಯೋಗ್ಯರ ಸಹವಾಸವನ್ನು ಮಾಡಿದ್ದಾನೆ ಅಂತ ವ್ಯಕ್ತಿಯ ಬಗ್ಗೆ ಗೊತ್ತಾದರೆ ಅವನನ್ನು ಹೊರಕಳಿಸಿಬಿಡ್ತಾರೆ. ಅದಕ್ಕೆ ತಮೋದ್ವಾರಂ ಯೋಹಿತಾಂ ಸಂಗಿ ಸಂಗಮ್ ಅಂತ ಕರೆದಿದ್ದು. ಆ ದೃಷ್ಟಿಕೋನ ಬಂದರೆ ಜನಕರಾಜನ ಆದರ್ಶ ನಮಗೆ ಅರ್ಥ ಆಗುತ್ತೆ. ಅಂದರೆ ಈ ವಿವರ್ಷೆ ಮಾಡಿದ್ದು ಶ್ರೀಮದ್ ಆಚಾರ್ಯ. ಭೀಷ್ಮಕರಾಜ ಈ ರೂಪದ ಮಾಮನಾದರೂ ಕೂಡ ಆತನ ಉಲ್ಲೇಖವನ್ನು ಮಾಡದೆ ಹಿಂದಿನ ಅವತಾರದ ಜನಕನ ಉಲ್ಲೇಖ ಮಾಡಲಿಕ್ಕೆ ಆತನ ವಿಶಿಷ್ಟವಾದಂತಹ ಒಂದು ಅನುಸಂಧಾನ ಕ್ರಮ ಕಾರಣವಾಗಿತ್ತು ಅಂತ ಹೇಳಿ ತಿಳ್ಕೊಂಡ್ರೆ ಸರಿ. ನಾವು ಹಾಗೆ ಮಾಡಬೇಕು. ಅದಕ್ಕೊಂದು ಮಾತು ಹೇಳ್ತಾರೆ, ಈ ಪ್ರವಚನಾದಿಗಳನ್ನು ಮಾಡ್ತಾರೆ ಅಂತ ತಿಳ್ಕೊಂಬೋಣ. ಶಾಸ್ತ್ರದವರನ್ನು ಮಾತಿದೆ ಏನು ಅಂದರೆ, ಜ್ಞಾನವನ್ನು ಅಯೋಗ್ಯರಿಗೆ ಕೊಡಬಾರದು ಅಂತ ಶಾಸ್ತ್ರವು. ತತ್ವಮೇಶು ನಿಗೂಹಿತಂ ಅಂತ ಮಾತು, ಅನಾವಿಷ್ಕುರ್ವನ್ ಅನ್ವಯಾತದ ಬ್ರಹ್ಮಸೂತ್ರ, ಅಯೋಗ್ಯರಿಗೆ ಕೊಡಬಾರದು. ಈ ಮಾತು ತುಂಬ ಜನ ಅರ್ಥ ಮಾಡ್ಕೊಂಡ್ಬಿಟ್ರು. ಅದಕ್ಕೇನು ಮಾಡಿದ್ರು ಗೊತ್ತಾ? ಪಾಠ ಪ್ರವಚನ ಸ್ಥಾಪನೆ ಮಾಡಿಬಿಟ್ರು, ಎಲ್ಲ ಅಯೋಗ್ಯರು ಬಿಟ್ಟತ್ತೋ ಅಂತೇಳಿ ಸ್ಟಾಪ್ ಮಾಡಿಬಿಟ್ರು ತುಂಬ ಜನ. ಇದೊಂದು ಬಹಳ ಅಪಾಯಕರವಾದ ಪ್ರವೃತ್ತಿಯಾಯಿತು. ಅಯೋಗ್ಯರಿಗೆ ಜ್ಞಾನ ಮುಟ್ಟಬಾರದು, ಅದು ಪಾಠ ಪ್ರವಚನ ಸ್ಟಾಪ್ ಅಂತ ತಿಳ್ಕೊಂಡ್ರು. ಶಾಸ್ತ್ರ ಹೇಳುತ್ತೆ, ಇನ್ನೊಂದು ಮಾತು ಹೇಳುತ್ತೆ ನೋಡಲಿಲ್ಲ, ಯೋಗ್ಯರಿಗೆ ಜ್ಞಾನ ಮುಟ್ಟಲೇಬೇಕು, ಮುಟ್ಟಿಸಿದ ಇರಬೇಡ ಅಂತ ಶಾಸ್ತ್ರ ಹೇಳುತ್ತೆ. ಮತ್ತೆ ತೈತ್ತರಿಯ ಉಪನಿಷತ್ತರ ಪ್ರಧಾನವಾದ ಸಂದೇಶ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರವಚಿತವ್ಯಂ, ಸಾಗರ ಕೆಲಸಕ್ಕೆ ಅಕಸ್ಮಾತ್ ಲೋಪ ಬಂದರೂ ಭಗವಂತ ಕ್ಷಮಿಸಿಯಾನು. ಈ ಜ್ಞಾನ ಕಾರ್ಯಕ್ಕೆ, ಸ್ವಾಧ್ಯಾಯ ಪ್ರವಚನಗಳಿಗೆ, ಪಾಠ ಪ್ರವಚನಗಳಿಗೆ ಲೋಪ ಬರಲೇಬಾರದು ಅಂತ ಹೇಳಿದ್ದಾರೆ. ಈ ಮುಖ ಜನ ಮರೆತುಬಿಟ್ರು. ಅವನು ಸಂಶಯ ಬಂತಾಗ ಏನು ಸಂಶಯ ಬರುತ್ತೆ? ಹಾಗಿದ್ರೆ ಯಾರಿಗೂ ಮುಗಿಸಬಾರ್ದು, ಅಯೋಧ್ಯೆ ಮುಗಿಸಬಾರ್ದು ಅಂತ ಹೇಳ್ತೀರಿ, ಪಾಠ ಪ್ರವಚನ ಮಾಡಿ ಅಂತ ಹೇಳ್ತೀರಿ, ಎಷ್ಟು ರಿಸ್ಕ್ ಇದೆ ಹಾಗಿದ್ರೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಯಾಕೆ ಯೋಚನೆ ಮಾಡ್ತೀರಿ? ಭೀಷ್ಮಕ ಸ್ವಯಂವರ ಮಾಡ್ದ, ಜನಕರಾಜ ಸ್ವಯಂವರ ಮಾಡ್ದ, ಅರ್ಥ ಮಾಡ್ಕೊಳ್ಳಿ. ಹಾ, ಪಾಠ ಮಾಡಿ ಮೂರು ತಲೆಗೆ. ಭೀಷ್ಮ ಜನಕರಾಜ ಸ್ವಯಂವರ ಮಾಡಿದಾಗ ಏನಂತ ಮಾಡಿದಾಗ ಗೊತ್ತಾ? ನನ್ನ ಸೀತೆ ರಾಮನಿಗೇ ಸೇರಬೇಕು, ಸಂಕಲ್ಪ ಇಟ್ಟುಕೊಂಡು ಮಾಡ್ತಾನೆ. ನಾವು ಹೇಳೋ ವಿಚಾರ ಯೋಗ್ಯರ ಕಿವಿಗೆ ಬಿಡಬೇಕು ಅಂತ ಮಾಡಿ ಪಾಪ ಬರೋದೇ ಇಲ್ಲ ಅಂತ ಹೇಳಿಬಿಡುತ್ತೆ. ನಾವು ಹೇಳ್ತಕ್ಕಂಥ ವಿಚಾರ ಯೋಗ್ಯರಿಗೆ ಮುಟ್ಟಬೇಕು ಅಂತ ಅಂದ್ಕೊಂಡು ಬಿಟ್ರೆ ಜ್ಞಾನ ಬರೋದೇ ಇಲ್ಲ, ಎಂದು ಪಾಪ ಬರೋದೇ ಇಲ್ಲ, ಹಾಗಾಗಿಬಿಡುತ್ತೆ. ನಾವು ಹಾಗಲ್ಲ, ಯಾರಿಗೆ ಬಿಟ್ಟರೆ ನಮಗೇನಂತೆ? ಭೀಷ್ಮಕರಾಜರ ಯಾರು ಬಿಟ್ಟರೆ ನಮಗೇನಂತೆ? ನಾವು ವಿದ್ವಾಂಸ ಅಂತ ಪ್ರೂವ್ ಆಗಿಬಿಟ್ರೆ ಸಾಕು, ಇದು ಸಾಧ್ಯವಾಗಬಾರದು ಅಂತ ಹೇಳ್ತಾರೆ. ಇವತ್ತು ಭಗವಂತ ಸರ್ವೋತ್ತಮ ಅಂತ ಪ್ರೂವ್ ಆಗಬೇಕೇ ಹೊರತು ನಾವು ದೊಡ್ಡವರು ಅಂತ ಪ್ರೂವ್ ಆಗಲಿಕ್ಕೆ ಶಾಸ್ತ್ರ ಹೊರಟಿಲ್ಲ. ಭೀಷ್ಮಕರಾಜನ ಸ್ವಯಂವರ ಆ ರೀತಿ ಆಯಿತು, ಜನಕರಾಜನ ಸ್ವಯಂವರ ಈ ರೀತಿ ಆಯಿತು. ಆದ್ದರಿಂದ ನೀವು ಕಂಡವರಿಗೆ ಹೇಳಿ, ಗುರಿ ಒಂದೇ ಇರಲಿ, ಅವರು ಯೋಗ್ಯರಾದರೆ ಭಗವಂತ ಅವನಿಗೆ ಮುಟ್ಟಿಸಲಿ, ಇಲ್ಲಿ ಹೋದರೆ ಬೇಡ. ಸುಲಭವಾಗಿ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತಾನೆ. ಈ ಅರ್ಥದೊಳಗೆ ಜನಕರಾಜನ ಕಥೆ ತುಂಬ ಮಾನ್ಯವಾದ ಕಥೆ. ಅದಕ್ಕೆ ಭಗವಂತ ಆತನ ಹೆಸರನ್ನು ಹೇಳ್ತಾ ಇದ್ದಾನೆ. ಆತ ಓಪನ್ ಆಗಿ ಹೇಳಿಬಿಡ್ತಾರೆ. ವಿಶ್ವಾಮಿತ್ರ ಹೇಳ್ತಾರೆ, ನೋಡು ರಾಮ, ಈ ಧನಸ್ಸನ್ನು ನೋಡು, ಜನಕರಾಜ ನಮ್ಮ ರಾಮ ಬಂದಿದ್ದಾನೆ, ಈಕೆನೆ ನಿನ್ನ ಜಾನಕಿಯನ್ನು ಕೇಳಿ ಮದುವೆ ಮಾಡಿಬಿಡು ಅಂತ ಕೇಳಿದ್ರೆ ಜನಕರಾಜ ಹೇಳ್ತಾನೆ, ಹೌದು ವಿಶ್ವಾಮಿತ್ರರೇ, ನನ್ನ ಸಂಕಲ್ಪ ಅದೇ ಅಂತ ಹೇಳ್ತಾರೆ. ನನ್ನ ಸಂಕಲ್ಪ ಅದೇ, ಆದರೆ ಜನ ತಪ್ಪು ತಿಳ್ಕೊಳ್ಬಾರ್ದಲ್ಲ. ಉಳಿದವರಿಗೆಲ್ಲ ಧನಸ್ಸು ಬಂದಿಟ್ಟು ರಾಮನಿಗೆ ಹಾಗೆ ಮದುವೆ ಮಾಡಿಕೊಟ್ಟೆ, ಜನ ಬೈತಾರೆ. ಅದಕ್ಕೆ ರಾಮ ಧನಸ್ಸನ್ನು ಪೂರೈಸಿ ನನ್ನ ಮಗಳನ್ನು ಮದುವೆ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಪೂರೈಸಿದ್ರೆ ಕೊಡ್ತೇನೆ ಅಂತ ಹೇಳೋದಿಲ್ಲ, ರಾಮನ ಬಗ್ಗೆ ಪೂರ್ತಿ ಗ್ಯಾರಂಟಿ ಆತನಿಗೆ. ಪೂರ್ತಿ ಮಾಡಿ ನನ್ನ ಸಂಕಲ್ಪವನ್ನು ಉಳಿಸಿ ಮದುವೆ ಆಗಬೇಕೇ ಹೊರತು ನಾನು ರಾಮನಿಗೆ ಸೀತೆಯನ್ನು ಕೊಡು ಅಂತ ಹೇಳೇ ಬಿಡ್ತಾನೆ. ಭೀಷ್ಮಕರಾಜ ಹಾಗಲ್ಲ, ಆತ ಶಿಶುಪಾಲ ಬಂದರೆ ಅವನು ಆಯ್ತೆ, ಜನಸಂಧ ಬಂದರೆ ಅವನು ಆಯ್ತೆ, ಯಾರು ಬಂದರೆ ಏನಂತೆ? ಇದು ಅವನ ತಪ್ಪು ಕಲ್ಪನೆಯಾಗಿತ್ತು. ಜನಕನ ಹೆಸರು ಬರಲಿಕ್ಕೆ ಇದೇ ಕಾರಣ. ಅಂದರೆ ಭಗವದ್ಗೀತೆಯನ್ನು ಆಚಾರ್ಯ ಹೇಗೆ ನೋಡ್ತಾರೆ ಅಂದರೆ, ಅಲ್ಲಿ ಬರತಕ್ಕಂಥ ಪ್ರತಿ ಪದ, ಪ್ರತಿ ಹೆಸರು, ಪ್ರತಿಯೊಂದು ನಾಮದ ಉಲ್ಲೇಖ ಒಂದು ಹೊಸ ಅರ್ಥ ಹೊಂದಿರುತ್ತೆ ಎಂಬುದನ್ನು ತೋರಿಸಿಕೊಟ್ಟಿದ್ದು ಅದರ ಹಿರಿಮೆ. ಇನ್ನು ಮುಂದುವರಿಸಿ ಭಗವಂತನ ಅಲ್ಲಿ ತಮಾಷೆ ಅಂದರೆ, ಈ ಪಟಾಕಿ ಮಧ್ಯೆ ಭಗವದ್ಗೀತೆ ನಡೀತಾ ಇದೆ. ಪಟಾಕಿ ಮಧ್ಯೆ ತಮಾಷೆ ಏನು ಗೊತ್ತೇನು? ಅಲ್ಲಿ ನಡೆದಿದ್ದ ಹಾಗೆ ಭಗವದ್ಗೀತೆ, ಆ ದೊಡ್ಡ ಶಸ್ತ್ರಾಸ್ತ್ರಗಳ ಗಲಾಟೆ, ಆ ಬದ್ಧ ನಡೀತಾ ಭಗವದ್ಗೀತೆ ಭಗವಂತ ಹೇಳ್ತಾ ಇದ್ದಾನೆ. ಅಂದರೆ ಕುರುಕ್ಷೇತ್ರ ನೆನಪಾಗುತ್ತೆ, ಸನ್ನಿವೇಶ ನೋಡಿಬಿಟ್ರೆ ಕುರುಕ್ಷೇತ್ರ ನೆನಪಾಗುತ್ತೆ ನಮಗೆ. ಆಗ ಭಗವದ್ಗೀತೆಗೂ ಇದಕ್ಕೂ ಬ್ಯಾಚಿಂಗ್ ಆಗಿದೆ ಅಂತಲೇ ಅರ್ಥ ಅದು. ಭಗವದ್ಗೀತೆಗೂ ಈ ಪರಿಸರಕ್ಕೂ ಒಳ್ಳೆಯದಾಗ್ತಾ ಇದೆ. ನಿಜವಾದ ಅರ್ಥದಲ್ಲಿ ಅನೇಕ ಒಂದು ವಿಷಯ ಗೊತ್ತಿಲ್ಲ. ಗಣೇಶ, ಈ ಗಣೇಶನ ಹಬ್ಬ ಮುಗಿದೋಗ್ಬಿಟ್ಟಿದೆ, ಈ ಗಣೇಶ ಉತ್ಸವ ಮಾಡ್ತಾರೆ ಯಾತಕ್ಕೆ ಅಂತ ಕೇಳಿದರೆ, ಅವರು ಯಾತಕ್ಕೆ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. ನಮಗೆ ಅರ್ಥ ಆಗುತ್ತೆ, ಇದು ಕೃಷ್ಣನ ಉಪದೇಶ ತಾನೆ, ಕೃಷ್ಣನ ಉಪದೇಶ. ಗಣೇಶನ ಕೃಷ್ಣನ ಏನು ಸಂಬಂಧ ತುಂಬ ಜನ ಗೊತ್ತಿಲ್ಲ. ಗಣೇಶನ ಕೃಷ್ಣನ ಏನು ಸಂಬಂಧ? ಅದನ್ನು ಭಾಗವತ ಪುರಾಣ ಹೇಳುತ್ತೆ. ಕೃಷ್ಣನ ಮಕ್ಕಳಲ್ಲಿ ಗಣೇಶನು ಒಬ್ಬ, ರುಕ್ಮಿಣಿಯ ಮಗನಾಗಿ ಗಣೇಶ ಹುಟ್ಟಿದ್ದ, ಚಾರುದೇಷ್ಣ ಅಂತ ಆತನ ಹೆಸರು ಅಂತೇಳಿ ಭಾಗವತ ಪುರಾಣ ಹೇಳುತ್ತೆ. ಅಂದರೆ ಗಣೇಶ ಕೃಷ್ಣನ ಮಗನಾಗಿ ಅವತಾರ ಮಾಡಿದ್ದಾನೆ, ರುಕ್ಮಿಣಿಯ ಮಗನಾಗಿ ಹುಟ್ಟಿದ್ದಾನೆ. ಆತ ಒಬ್ಬ ಯುದ್ಧದ ಒಬ್ಬ ರಾಕ್ಷಸನ ಕೊಲ್ತಾನೆ, ಚಾರುದೇಷ್ಣ ಕೊಯ್ಯ ನೆನೆಸಿ ಗಣಪತಿ ಸ್ತೋತ್ರದಲ್ಲಿ ಜಗನ್ನಾಥದಾಸ ಬರೀತಾರೆ ಈ ಮಾತನ್ನು, ಭಾಗವತ ಪುರಾಣ ಹೇಳುತ್ತೆ. ನಿನಗಿನ ಆಚಾರ್ಯರ ಮಾತನ್ನು ಬರೀತಾರೆ. ಅದಕ್ಕೆ ಗಣೇಶ ಗೀತೆಯ ಕಾಲಕ್ಕೆ ಬಂದಿದ್ದು ಆತನ ಉತ್ಸವಕ್ಕೆ ಒಳ್ಳೆಯ ಒಂದು ಸ್ಮಾರಕ ಅಂತ ತಿಳ್ಕೊಂಡ್ರೆ ಸರಿ. ಗಣೇಶೋತ್ಸವ ಯಾವಾಗಲೂ ಮಾಡಬಹುದು, ಕೃಷ್ಣನ ಕಥೆ ಸಂಬಂಧಪಟ್ಟರೆ. ಇದು ಬರೀ ಹುಂಡಿ ಆಡ್ಸೋದಾದ್ರೆ ಎಂದೂ ಮಾಡಬಾರದು. ಇದು ನಿಜವಾದ ಗಣೇಶ, ಕೃಷ್ಣ ಭಕ್ತ ಮೂಲತಃ ಗಣೇಶ. ಅದು ಗಣೇಶನ ತಾತ್ವಿಕ ಸಂದೇಶ. ಕೃಷ್ಣನ ಕಥೆಯಾದ ಮಹಾಭಾರತವನ್ನು ಲೇಖನ ಮಾಡಿದ್ದೇ ಗಣೇಶ. ವೇದವ್ಯಾಸರು ಹೇಳ್ತಾರೆ ಗಣೇಶ ಬರೀತಾನಾದ್ರಿಂದ, ಭಗವದ್ಗೀತೆ ಬರೆದಿದ್ದು ಗಣೇಶ. ಅನೇಕರಿಗೆ ಗೊತ್ತಿಲ್ಲ, ಭಗವದ್ಗೀತೆ ಲೇಖನ ಫಸ್ಟ್ ಪ್ರತಿ ತಯಾರು ಮಾಡಿದ್ದು ಗಣೇಶನೇ. ಹೇಳಿದ್ದು ಕೃಷ್ಣ, ಅದನ್ನು ಬರೆಸಿದ್ದು ವೇದವ್ಯಾಸ ದೇವರು. ಫಸ್ಟ್ ಕಾಪಿ ತಯಾರು ಮಾಡಿದ್ದು ಗಣೇಶ. ಅದಕ್ಕೆಲ್ಲ ಗಣೇಶ ಬಂದು ತನ್ನ ಭಗವದ್ಗೀತೆ, ತಾನು ಬರೆದ ಭಗವದ್ಗೀತೆಯನ್ನು ವಿಶೇಷವಾಗಿ ರಾಮ ಮಂದಿರದಲ್ಲಿ ಕೇಳೋದಕ್ಕೋಸ್ಕರ ಪಕ್ಕದಲ್ಲಿ ಅಟ್ಯಾಚ್ಮೆಂಟ್ ಕೊಟ್ಬಿಟ್ಟಿದ್ದ. ರಾಮ ಮಂದಿರಕ್ಕೆ ಅಟ್ಯಾಚ್ಮೆಂಟ್ ಗಣೇಶನ ವಿಗ್ರಹ. ಶ್ರೀಶನಂಘ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿಸನುದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ ನೀ ಸಲಹು ಸಜ್ಜನರ ವೇದವ್ಯಾಸ ಕರುಣಾ ಪಾತ್ರ ಮಹದಾಕಾಶಪತಿ ಕರುಣಾಳು ಕೈಪಿಡಿ ಜಮ್ಮನುದ್ಧರಿಸೋ. ವೇದವ್ಯಾಸ ಕರುಣಾ ಪಾತ್ರ ಅಂತ ಕೊಂಡಾಡಿದ್ದಾರೆ. ವಾಸಿಷ್ಠ ಕೃಷ್ಣನ ಭಕ್ತ, ಯಾದವ ಕೃಷ್ಣನ ಭಕ್ತ ಗಣೇಶ. ಇಂಥ ಗಣೇಶನ ವಿಷಯ ಬಂತು ಅಂತ ಮಾತಾಡಬೇಕಷ್ಟೇ. ಗಣೇಶನ ಕೈಲಿರೋದೇನು ಗೊತ್ತಾ? ಮೋದಕ ಇದೆ. ಇಡೀ ಗಣೇಶನ ಎಲ್ಲ ಹೇಳೋಕ್ಕೋದ್ರೆ ಇಡೀ ಗಣೇಶನ ಉಪನ್ಯಾಸ ಆಗಿಬಿಡುತ್ತೆ, ಅದು ಬೇಡ. ಗಣೇಶನ ಒಂದು ಕೈ ನೋಡಿ, ಏನಿದೆ ಗಣೇಶನ ಕೈಯೊಳಗೆ? ಪಾಶಾಂಕುಶಧರ ಮೋದಕ ಹಸ್ತ ಅಂತ ಹೇಳ್ತೇವೆ. ಕೈಯಲ್ಲಿ ಮೋದಕ ಇದೆ. ಮೋದಕ ಅಂದ್ರೆ ನಮ್ಮ ಪ್ರಕಾರ ಕಡುಬು ಅಷ್ಟೇ. ಗಣೇಶ ಕೈಯಲ್ಲಿ ಮೋದಕ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಅದು ಕಡುಬು ಇರ್ಕೊಂಡು ಕೂತ್ಕೊಂಡ್ಬಿಟ್ಟರೆ ಗಣೇಶನ ಪ್ರೀತಿ ಆಗಿಬಿಡುತ್ತೆ. ಕಡುಬು ಎಷ್ಟು ತಿನ್ನಬೇಕು, ಹೊಟ್ಟೆ ಒಡೆ ಎಷ್ಟು ತಿನ್ನಬೇಕು, ಇದು ಗಣೇಶನ ಸಂದೇಶ ಅಂತ ನಾವು ತಿಳ್ಕೊಂಡಿರೋದು. ಗಣೇಶ ಮೋದಕ ಹಸ್ತ. ಮೋದಕ ಹಸ್ತ ಅಂದರೆ ಏನು? ಜನ ಯಾರು ಯೋಚನೆ ಮಾಡಲೇ ಇಲ್ಲ. ಇವತ್ತು ಯೋಚನೆ ಮಾಡದೆ ಮಾಡದೆ ನಮ್ಮ ಅಭ್ಯಾಸ. ಯಾವ ಕೆಲಸನ ಯೋಚನೆ ಮಾಡಿ ಮಾಡೋದೇ ಇಲ್ಲ. ಅದು ಗೀತೆನೇ ಯೋಚನೆ ಮಾಡೋದಿಲ್ಲ, ಗಣೇಶನೇ ಯೋಚನೆ ಮಾಡ್ತಾರೆ. ಪಾಪ ಗಣೇಶ ಯಾಕೆ ಹಿಡ್ಕೊಂಡಿದ್ದಾನೆ ಹಾಗೆ? ದೇವತೆಗಳ ಪ್ರತಿಯೊಂದು ಕಾರ್ಯದಲ್ಲಿ ಅರ್ಥ ಇರುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಂದು ಕಾರ್ಯದಲ್ಲಿ ಅರ್ಥ ಇರುತ್ತೆ. ಮೋದಕ, ಮೋದ ಅಂದ್ರೆ ಏನು ಗೊತ್ತಾ? ಆನಂದ ಅಂತ ಅರ್ಥ. ಮೋದ ಅಂದ್ರೆ ಆನಂದ, ಕ ಅಂದ್ರೆ ತೀರ್ಥ. ಮೋದಕ ಅಂದ್ರೆ ಏನು? ಆನಂದ ತೀರ್ಥ ಕೈಯಲ್ಲಿರಬೇಕು ಅಂತ ಗಣೇಶನ ಸಂದೇಶ. ಆನಂದ ತೀರ್ಥ ಕೈಯಲ್ಲಿರಬೇಕು. ಆನಂದ ತೀರ್ಥ ಅಂದ್ರೆ ಏನು? ನಮ್ಮ ಸ್ವರೂಪಕ್ಕೆ ಆ ಸ್ವರೂಪದ ಆನಂದ ಇದೆಯಲ್ಲ, ಎಟರ್ನಲ್ ಬಿಸ್ ಅಂತ ಹೇಳ್ತೇವಲ್ಲ, ಅದಕ್ಕೆ ಸಾಧಕವಾಗತಕ್ಕಂಥ ಶಾಸ್ತ್ರವನ್ನು ಓದಬೇಕು ಅಂತ ಗಣೇಶ ಹೇಳ್ತಾನೆ ಹೊರತು ಕಂಡು ಕಂಡ ಕಥೆ ಕಾದಂಬರಿ ಓದಬೇಡಿ ಅಂತ ಗಣೇಶನ ಸಂದೇಶ. ಮೋದಕ ಹಸ್ತ ಅಂದ್ರೆ ಹಾಗೆ. ನಮ್ಮ ಜನ ಮೋದಕ ಹಸ್ತರಾಗಲಿಲ್ಲ, ಮಾದಕ ಹಸ್ತರಾಗಿಬಿಟ್ಟಿದ್ದಾರೆ. ಬರೀ ಮಾದಕ ಎಲ್ಲ ಕೂಡ ತಗೊಂಡು ಓಡಾಡ್ತಿರ್ತಾರೆ. ಪಾಪ ಇವತ್ತಿನ ಯುವ ಜನಾಂಗದ ಕೈಯಲ್ಲಿರೋ ಪುಸ್ತಕಗಳೆಲ್ಲ ಬರೀ ಡ್ರಗ್ಸ್ ಇದೆ, ಮಾದಕ ಹಸ್ತಗಳಿದೆ. ಪೂಜೆ ಮಾಡೋದು ಗಣೇಶನನ್ನು, ತಿನ್ನೋದು ಮಾದಕ ವಸ್ತುಗಳನ್ನು. ಅಂದರೆ ಗಣೇಶನ ಸ್ತೋತ್ರ ಮಾಡಿದಾಗ ಸಮಾಜ ಚೇಂಜ್ ಆಗಿಬಿಡೋದು ಪೂರ್ತಿಯಾಗಿ. ಗಣೇಶನ ಉತ್ಸವ ಸಮಾಜ ಪರಿವರ್ತನೆಯ ಉತ್ಸವ ಆಗಬೇಕು. ಗೊತ್ತಾಗ್ತಿರೋದು ಏನು ಗೊತ್ತಾ? ಅದೊಂದು ಕಲೆಕ್ಷನ್ ಉತ್ಸವ ಆಗ್ತಾ ಇದೆ ಹೊರತು ಬೇರೆ ಆಗ್ತಾ ಇದೆ. ಗಣೇಶನ ಒಂದು ಕೈ ಇಷ್ಟು ಅರ್ಥ ಹೇಳಬೇಕಾದ್ರೆ ಇಡೀ ಗಣೇಶನ ವಿಗ್ರಹ ಏನು ಹೇಳುತ್ತೆ, ಗಣೇಶನ ಉಳಿದ ಕೈಗಳು ಏನು ಹೇಳುತ್ತೆ ಅಂತ ಯೋಚನೆ ಮಾಡಿಬಿಟ್ರೆ ಭಾರಿ ಆಶ್ಚರ್ಯವಾಗಬೇಕು. ನಿಜವಾದ ಅರ್ಥದಲ್ಲಿ ಭಗವದ್ಗೀತೆಯ ಒಟ್ಟು ಸಂದೇಶದ ಮೂರ್ತಿಯಂತೆ ಗಣೇಶನ ಮೂರ್ತಿ ಇದೆ. ಅದಕ್ಕೆ ಗಣೇಶನ ಪೂಜೆ ಮಾಡಿ ಅಂತ ಯಾತಕ್ಕೆ ಹೇಳ್ತಾರೆ ಗೊತ್ತಾ? ಆತನ ನೋಡಿಬಿಡಿ ಒಂದ್ಸಲ, ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಅರ್ಥ. ಅಷ್ಟು ಅರ್ಥವನ್ನು ಗಣೇಶ ಬಿಂಬಿಸ್ತಾ ಇದ್ದಾನೆ. ಗಣೇಶ ತತ್ವಗಳ ನಿಧಿಯಾಗಿ ಕೂತಿದ್ದಾನೆ. ಆಕಾಶಪತಿ ಕರುಣಾಳು ಕೈಪಿಡಿ ಜಮ್ಮನ್ನು ಉದ್ಧರಿಸೋ, ಇದು ಗಣೇಶ ತತ್ವದ ಹಿನ್ನೆಲೆ. ಆ ದೃಷ್ಟಿಯಲ್ಲಿ ಪೂಜ್ಯ ವ್ಯಕ್ತಿಯಾದ ಗಣೇಶನ ಆರಾಧನೆ ಎಂಬುದು ಅತ್ಯಂತ ದೊಡ್ಡ ಕರ್ತವ್ಯ. ಆದರೆ ಆತ ಕೃಷ್ಣನ ಮಗ, ಕೃಷ್ಣನ ಸ್ತೋತ್ರ ಮಾಡತಕ್ಕಂಥ ಮಹಾಭಾರತವನ್ನು ಬರೆದಂಥ ಮಹಾನುಭಾವ. ಆತ ವೇದವ್ಯಾಸರಲ್ಲ, ಕೃಷ್ಣನಲ್ಲ, ಕೃಷ್ಣನ ಭಕ್ತ ಅಂತ ಅರ್ಥ ಮಾಡಿಕೊಂಡು ಬಿಟ್ಟರೆ ಆಗ ಗಣೇಶನ ಚಿತ್ರ ನಮಗೆ ಮಾನ್ಯವಾಗುತ್ತದೆ. ಚಿತ್ರವಾಗಿ ಗಾಣಪತ್ಯ ಮತದವರು ಗಣೇಶನ ಸರ್ವೋತ್ತಮ ಅಂತ ಭಾವಿಸಿಬಿಡುತ್ತಾರೆ. ಸರ್ವೋತ್ತಮತ್ವೇನ ಆರಾಧನೆಯಲ್ಲ, ಕೃಷ್ಣ ಭೃತ್ಯತ್ವೇನ ಗಣೇಶನ ಆರಾಧನೆ. ವೇದವ್ಯಾಸ ಕರುಣಾಪಾತ್ರ ಅಂತ ಆರಾಧನೆ ಮಾಡಿದರೆ ಅದು ತಾರಕ ಅನ್ನೋದು ಅಲ್ಲಿಯ ಸಂದೇಶ. ಇಂಥ ಗಣೇಶ ಉತ್ಸವದ ಈ ಸಮಯದಲ್ಲಿ ಭಗವದ್ಗೀತೆಯ ತತ್ವ ನಮಗೆ ತಿಳಿತಾ ಇದೆ. ಕೃಷ್ಣ ಜನಕರಾಜರ ಉಲ್ಲೇಖವನ್ನು ಮಾಡದ. ಕೊನೆಗೆ ತಾರೆ ಹೇಳ್ತಾನೆ, ಅರ್ಜುನ ನನ್ನನ್ನು ನೋಡಯ್ಯ, ನನಗೆ ಏನಾಗಬೇಕಾಗಿದೆ, ಹೋಗಬೇಕಾಗಿದೆ ನೋಡು. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತಿಷು ಲೋಕೇಶು ಕಿಂಚನ ನಾನವಾಪ್ತಮ ವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ನನಗೆ ಜಗತ್ತಿನಲ್ಲಿ ಆಗಬೇಕಾದ್ದೇನೂ ಇಲ್ಲ, ನನ್ನ ಕರ್ತವ್ಯ ಅಂತ ಏನೂ ಇಲ್ಲ. ಆದರೆ ನಾನು ಕೆಲವು ಕೆಲಸ ಮಾಡ್ತೇನೆ ಅಲ್ಲ, ಎಲ್ಲದನ್ನೂ ಮಾಡ್ತೇನೆ ನೋಡಿದ್ಯಾ, ಪ್ರತಿಯೊಂದನ್ನು ಮಾಡ್ತೇನೆ. ಕೃಷ್ಣ ಭಾಗವತಲ್ಲಿ ಹೇಳ್ತಾರೆ, ಕೃಷ್ಣ ಬ್ರಾಹ್ಮೇ ಮೂರ್ತಿ ಚೋತ್ಥಾಯ. ಕೃಷ್ಣ ಸಕಾಲಕ್ಕೆ ಹೇಳ್ತಾ ಇದ್ದಂತೆ. ಕೃಷ್ಣ ಮಲಗಿದ್ರೆ ತಾನೇ ಹೇಳೋದಕ್ಕೆ ಆ ವಿಷಯ ಬಿಟ್ಟುಬಿಡಿ, ಹೊರಗೆ ಲೋಕದೃಷ್ಟಿಯ ಸಕಾಲ ಕೃಷ್ಣ ಹೇಳ್ತಿದ್ದಂತೆ. ಕೃಷ್ಣ ಎದ್ದುಬಿಟ್ಟು ಸ್ನಾನ ಮಾಡಿ ಧ್ಯಾನ ಮಾಡ್ತಾ ಕೊಡ್ತಿದ್ದಂತೆ. ಕೃಷ್ಣ ಯಾರನ್ನು ಧ್ಯಾನ ಮಾಡಬೇಕು ಗೊತ್ತಾ? ತನ್ನನ್ನೇ. ನೋಡರು ಏನು ತೋರಿಸ್ತಾನೆ, ಸಕಾಲ ಕೇಳಬೇಕು, ದೇವರು ಧ್ಯಾನ ಮಾಡಬೇಕು ಅಂತ ತೋರಿಸ ಕೃಷ್ಣ ಹಾಗೆ ಮಾಡ್ತಿದ್ದಂತೆ. ಭಾಗವತ ಪುರಾಣದಲ್ಲಿ ಕೃಷ್ಣನ ಕಥೆ ಕೇಳಿದವರಿಗೆ ನಾವು ಏನೇನು ಮಾಡಬೇಕು ಅಂತ ತಕ್ಷಣ ಭಗವಂತ ತೋರಿಸಿಕೊಡ್ತಾನೆ ಎಂಬುದು ಅದರ ವೈಶಿಷ್ಟ್ಯ. ಅಂಥ ಕೃಷ್ಣ ಹೇಳ್ತಾನೆ, ಅರ್ಜುನ ಏನೂ ಬೇಕಿಲ್ಲದ ನಾನೇ ಕರ್ಮ ಮಾಡಬೇಕಾದ್ರೆ ಎಲ್ಲ ಆಗಿರಬೇಕಾದ ನೀನು ಎಷ್ಟು ಮಾಡಬೇಕು ಗೊತ್ತಾ? ಜನ ಎಷ್ಟು ಮಾಡಬೇಕು ಗೊತ್ತಾ? ಅದನ್ನು ಮಾಡಲೇಬೇಕು. ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಪ್ರತಿಯೊಬ್ಬನು ಕೂಡ ತನ್ನ ಜವಾಬ್ದಾರಿನ ಅರ್ಥ ಮಾಡಿಕೊಂಡು ನಡೀಬೇಕು. ಶ್ರೇಷ್ಠನನ್ನು ಅನುಸರಿಸಿಬಿಟ್ಟು ಮಹಾಜನೋ ಏನಗತಃ ಸ ಪಂಥಾಹ ಅಂತ ಮಹಾಭಾರತದ ವಾಕ್ಯ. ದೊಡ್ಡವರ ಹಾದಿಯನ್ನು ಚಿಕ್ಕವರು ತುಳಿತಾರೆ, ಅದಕ್ಕೆ ದೊಡ್ಡವನು ತಪ್ಪುದಾರಿಗೆ ಹೋಗಬಾರದು. ಅಂಧೇನೈವ ನಿಯಮಾನಾಹ ಯಥಾಂಧಾಹ ಆಗಬಾರದು. ಅದಕ್ಕೆ ಜ್ಞಾನಪೂರ್ವಕ ದೊಡ್ಡವನು ಕೆಲಸ ಮಾಡಿದಾಗ ಚಿಕ್ಕವರು ಅನುಷ್ಠಾನ ಮಾಡ್ತಾರೆ ಅಂತ ತಿಳಿಸ್ಕೊಡ್ತಾ ಇದ್ದಾನೆ. ಇವತ್ತು ನಾನು ಮಾಡಿದವರು ಏನಾಗ್ತಿತ್ತು ಗೊತ್ತಾ ಅರ್ಜುನ? ಉಚ್ಚೀದೇಯುರಿ ಮೇ ಲೋಕಾಹ ನಕುರ್ಯಾಂ ಕರ್ಮ ಚೇದಹಂ ಶಂಕರಚ್ಚ ಕರ್ತಾಸ್ಯಾಂ ಉಪಹನ್ಯಾಮಿ ಮಾ ಪ್ರಜಾಹ. ಈ ಜಗತ್ತೆಲ್ಲ ನಾಶವಾಗಿ ಹೋಗ್ತಾ ಇತ್ತು, ನಾನೇನಾದರೂ ಮಾಡಬೇಕಾದ ಕೆಲಸ ನನಗಿಲ್ಲ ಅಂತ ನಾನು ಸುಮ್ಮನೆ ಕೂತ್ಬಿಟ್ಟಿದ್ದಿದ್ರೆ ಜಗತ್ತು ಹಾಡಾಗಿ ಹೋಗ್ತಾ ಇತ್ತು. ಹಾಗೆ ಹಾಡಾಗಬಾರದು ಅಂತ ನನಗೆ ಹಾಡು ಮಾಡಿದ ಪಾಪನೂ ಬರೋದಿಲ್ಲ ಮತ್ತೆ, ಭಗವಂತನ ಪಾಪಲೇಪ ಇಲ್ಲ, ನಿರಂಜನ. ಆದರೆ ಜನಗಳ ಮೇಲಿನ ಕರುಣೆಯಿಂದ ನಾನು ಮಾಡ್ತಾ ಇದ್ದೇನೆ, ಅವ್ರ ಉದ್ಧಾರವಾಗಲಿ ಅಂತ ಮಾಡ್ತಾ ಇದ್ದೇನೆ. ಕೃಷ್ಣ ಭೃಗುಮುನಿಗಳು ಬಂದಿದ್ದಾರೆ ಮನೆಗೆ ಪರೀಕ್ಷೆ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ಕೃಷ್ಣನ ಎದೆಗೆ ಕಾಲಿ ಒದಿತಾರೆ. ಇಂಥ ಸನ್ನಿವೇಶ ಯಾರಾದರೂ ಬಂದರೆ ಕೊಂದು ಹಾಕಿಬಿಡ್ತಿದ್ರು ಹೊಡೆದವ್ರನ್ನ. ನನ್ನ ಮನೆಗೆ ಬಂದು ನಾನು ಮನೆಗಿದ್ದರೆ ನನ್ನ ಹೆಂಡತಿ ನನ್ನ ಕಾಲು ಒತ್ತಿದ್ರೆ ನೀನು ಬಂದು ನನ್ನ ಎದೆ ಒದಿಯದ? ಯಾವನಯ್ಯ ನೀನು ತನ್ನಬೇಕಾಗಿತ್ತೋ ಇಲ್ಲೋ? ಕೃಷ್ಣ ಎದ್ದಿದ್ದು ಭೃಗುಮುನಿಗಳನ್ನು ಕೂಡಿಸಿದ್ದು ಕಾಲು ತೊಳೆದಿದ್ದೇ ತೊಳೆದಿದ್ದೇನೆ. ಪಾಪ ಆಚಾರ್ಯ ಏನಾಯ್ತು ನಿಮ್ಮ ಕಾಲು ಏನಾಯ್ತೋ ಏನು, ಕಾಲು ಏನಾಯ್ತೋ ಏನು? ಈ ರೀತಿ ಯಾರು ತೋರಿಸ್ತಾರೆ ಜಗತ್ತಿನೊಳಗೆ? ಕಾಲು ತುಳಿದ್ರೆ ತಿರುಗಿ ಜೋರ ನಾವು ಕಾಲು ತುಳಿತೇವೆ. ಅಕಸ್ಮಾತ್ ಬೈ ಚಾನ್ಸ್ ಕಾಲು ತುಳಿದ್ರೆ ಇದು ಜೋರ ನಾವು ಕಾಲು ತುಳಿದು ನಮ್ಮ ಪದ್ಧತಿ. ಕಾದಿರೆ ಎದೆ ಒದ್ದರೆ ಪಾದ ಒತ್ತಾನಲ್ಲ ಕೃಷ್ಣ, ಎಂಥ ಆಶ್ಚರ್ಯ ಇದು. ಯಾಕೆ ಗದ್ಯದಾಚರತೆ ಶ್ರೇಷ್ಠ ತತ್ತದೇವೇ ತರೋಚನ, ತಿಳುವಳಿಕೆ ಇಲ್ಲದ ಒದ್ದ ಆ ಭೃಗುಮುನಿಯ ಪಾದವನ್ನು ಕೃಷ್ಣ ತಾನು ಒತ್ತುತ್ತಾ ಇದ್ದಾನೆ. ಇದನ್ನು ನೋಡಿ ತಾಯಂದ್ರೆ ಕಾಪಿ ಮಾಡಿಬಿಟ್ರು. ಮಕ್ಕಳು ಬಂದು ಕಾದಿಲಿ ಒದ್ದುಬಿಟ್ರೆ ಕಾಲು ಒತ್ತಾರೆ ಪಾಪ, ತಕ್ಷಣ ಮೌನ ಕಾಲ ಏನಾಗ್ಬಿಡುತ್ತೋ ಅಂತ ಒತ್ತಾರೆ. ಕೃಷ್ಣ ಹಾಕೊಟ್ಟ ಪದ್ಧತಿ, ಕೃಷ್ಣ ಹಾಕೊಟ್ಟ ಪದ್ಧತಿ. ಕೃಷ್ಣ ಭೃಗುಮುನಿಗಳು ಯಾರು ಗೊತ್ತೇನು? ಕೃಷ್ಣನ ಮೊಮ್ಮಗ, ಕೃಷ್ಣನ ಮೊಮ್ಮಗ. ಯಾಕೆ ನಾರಾಯಣನ ಮಗ ಬ್ರಹ್ಮದೇವರು, ಬ್ರಹ್ಮದೇವರ ಮಕ್ಕಳು ಭೃಗುಮುನಿಗಳು. ಅದಕ್ಕೆ ಕಾಲು ಒತ್ತಾ ಇದ್ದಾನೆ ಕೃಷ್ಣ. ಇವತ್ತಷ್ಟೇ ಮೊಮ್ಮಕ್ಕಳ ಕಾಲು ಒತ್ತಾರೆ, ಮೊಮ್ಮಕ್ಕಳ ಕಾಲು ಮಗನ ಕಾಲು ಒತ್ತಕ್ಕೆ ಸಾಧ್ಯ ಇಲ್ಲ, ಅವನೇ ಒದ್ದು ಬಿಡ್ತಾನೆ. ಆದ್ದರಿಂದ ಮಗನ ಕಾಲು ಒತ್ತೋದು ಸಾಧ್ಯ ಇಲ್ಲ, ಮೊಮ್ಮಗನ ಕಾಲು ಒತ್ತ ಚಿಕ್ಕವನು ಬೇರೆ ಇರ್ತಾನೆ, ಅದೊಂದು ವಿಶೇಷ. ಇವತ್ತು ಲೋಕದಲ್ಲಿ ಭಗವಂತ ಹಾಕಿಕೊಟ್ಟ ಪದ್ಧತಿ, ತಪ್ಪಿತಸ್ಥರನ್ನು ಕ್ಷಮಿಸುವ ಗುಣವನ್ನು ಭಗವಂತ ತೋರಿಸಿಕೊಟ್ಟ ಕಥೆ ಅದನ್ನೆಲ್ಲ ತಾನೇ ಹೇಳ್ತಾ ಬರ್ತಾನೆ ಕೃಷ್ಣ. ಅರ್ಜುನ ನೋಡು, ಇವತ್ತು ಜ್ಞಾನಿಯೂ ಕರ್ಮ ಮಾಡಬೇಕು, ಅಜ್ಞಾನಿಯೂ ಕರ್ಮ ಮಾಡಬೇಕು. ಆದರೆ ಅಜ್ಞಾನಿಯೂ ಕರ್ಮ ಮಾಡ್ತಾನೆ, ನಾವು ಯಾಕೆ ಮಾಡಬೇಕು ಅಂತ ಜ್ಞಾನಿಗಳಿಗೆ ಕೇಳಬಾರದು. ಅಜ್ಞಾನಿಯ ಕರ್ಮ ಫಲದ ಆಸಕ್ತಿಯನ್ನು ಹೊಂದಿ ಮಾಡಿರ್ತಾನೆ, ಜ್ಞಾನಿಯ ಕರ್ಮ ಫಲದ ಆಸಕ್ತಿಯನ್ನು ಹೊಂದಿರೋದಿಲ್ಲ. ಅದೇ ವ್ಯತ್ಯಾಸವಾಗಬೇಕೇ ಹೊರತು ಕರ್ಮ ಮಾಡೋದು ಕರ್ಮ ಮಾಡದೇ ಇರೋದು ವ್ಯತ್ಯಾಸವಾಗಬಾರದು. ಕರ್ಮವನ್ನು ಪ್ರತಿಫಲದ ಅಪೇಕ್ಷೆಯಿಂದ ಮಾಡೋದು ಅಜ್ಞಾನಿ, ಪ್ರತಿಫಲಾಪೇಕ್ಷೆಯನ್ನು ಬಿಟ್ಟು ಮಾಡೋದು ಜ್ಞಾನಿ. ಆ ವ್ಯತ್ಯಾಸ ತೋರಿಸ್ಬೇಕು ಅಂತ ಭಗವಂತ ಹೇಳಿದ್ದಾರೆ. ಅದೇ ಭಗವಂತ ಹೇಳಿದ್ದು, ಯಾವ ಕಾಲಕ್ಕೂ ಕೂಡ ಲೋಕದೊಳಗೆ ಕುರಿಯಾದ್ ವಿದ್ವಾನ್ ತಥಾಸಕ್ತ ಚಿಕೀರ್ಷು ಲೋಕಸಂಗ್ರಹಂ. ಒಂದು ಪ್ರಶ್ನೆ ಬರುತ್ತಾರೆ, ನಾಲ್ಕಾರು ಜನ ನೋಡಲಿ, ಸರಿಯಾಗಿ ತಿಳ್ಕೊಳ್ಳಿ, ಆಚರಣೆ ಮಾಡಲಿ ಅಂತ ಕೆಲಸ ಮಾಡಿ ಅಂತ ಹೇಳ್ತೀಯಲ್ಲ, ನಮಗೇನು ಬಂತು ಅದರಿಂದ? ನಮ್ಮ ಪ್ರಶ್ನೆ ನಮಗೇನು ಬಂದಾಗೈತೆ ಅದರಿಂದ ಯೋಚನೆ ಮಾಡು. ಅವ್ರು ಮಾಡಿದ್ರಷ್ಟು ಬಿಟ್ಟರಷ್ಟು ಕೇಳ್ಬೋದು ಅಂತ ಕೇಳಿದರೆ, ಇಲ್ಲ, ಅವರು ನಿನ್ನ ನೋಡಿ ಮಾಡ್ತಾರಲ್ಲ, ನಿನ್ನ ನೋಡಿ ಎಷ್ಟು ಜನ ಮಾಡ್ತಾರಲ್ಲ, ಅವರ ಪುಣ್ಯದ ಒಂದು ಶೇರು ನಿನಗೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಆ ಒಬ್ಬ ಒಳ್ಳೆಯವರ ಮಾತನ್ನು ಕೇಳಿಯೋ, ಒಳ್ಳೆಯವರ ನಡತೆಯನ್ನು ನೋಡಿಯೋ ಜನ ಏನಾದರೂ ತಿದ್ದುಕೊಂಡು ಬಿಟ್ಟರೆ ಅವರು ಮಾಡಿದ ಪುಣ್ಯ ಕಾರ್ಯದ ಒಂದು ಭಾಗ ಇವರಿಗೆ ಬಂದೇ ಬರುತ್ತಾದ್ದರಿಂದ ಆ ಪುಣ್ಯ ನಿನಗೆ ಬರುತ್ತಲ್ಲ, ಅದಕ್ಕೋಸ್ಕರ ಮಾಡು ಅಂತ ಹೇಳ್ತಾರೆ. ಇವತ್ತು ಎಲ್ ಐ ಸಿ ಮಾಡಿಸಿ ಮಾಡಿಸಿ ಅಂತ ಗಂಟು ಬಿಡ್ತಾರಲ್ಲ, ಯಾಕೆ ಗೊತ್ತಾ? ಅವ್ರಿಗೆ ಕಮಿಷನ್ ಸಿಗುತ್ತೆ. ಈ ಕಮಿಷನ್ ಕಾನ್ಸೆಪ್ಟ್ ಹಾಕಿದ್ದು ಭಗವಂತನೇ. ಮತ್ತೆ ಇನ್ನೊಬ್ಬರಿಗೆ ನಿಮಗೆ ಕಮಿಷನ್ ಕೊಡ್ತೇನೆ, ಇವ್ರು ಕಮಿಷನ್ ಎಷ್ಟು ಕೊಡ್ತಾರೆ ಬಿಡ್ತಾರೋ ಗ್ಯಾರಂಟಿ ಇಲ್ಲ, ಭಗವಂತ ಶಾಶ್ವತ ಕೊಡ್ತಾನಂತೆ. ಅದಕ್ಕೋಸ್ಕರ ಇನ್ನೊಬ್ಬರ ಕೈಯಲ್ಲಿ ಮಾಡಿಸಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಏಕಾದಶಿ ಉಪವಾಸ ನೀವು ಮಾಡಿ, ನಿಜವಾಗಲೂ ಕೂಡ ಮತ್ತೊಬ್ಬರ ಕೈಲೂ ಮಾಡಿಸಿಬಿಡಿ ಅಂತ ಹೇಳ್ತಾರೆ. ಮತ್ತೊಬ್ಬರ ಕೈಲೂ ಮಾಡಿಸಿ, ಏಕಾದಶಿ ಉಪವಾಸವನ್ನು ಮತ್ತೊಬ್ಬರ ಕೈಲಿ ಮಾಡಿಸಿದ್ರೆ ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ? 12 ಏಕಾದಶಿ ಮಾಡಿದ ಪುಣ್ಯ ಬರುತ್ತೆ ಅಂತ ಆಚಾರ್ಯ ಹೇಳ್ತಾರೆ. ಇನ್ನೊಬ್ಬರ ಕೈಯಿಂದ ಮಾಡಿಸಿದಾಗ 12 ಏಕಾದಶಿ ಮಾಡಿದ ಪುಣ್ಯ ಬರುತ್ತೆ. ಇಷ್ಟೇ ಕೇಳಿದ ಜನ ಮೋಸ ಹೋಗಿಬಿಡ್ತಾರೆ. ಹಾಗಿದ್ರೆ ನಾವು ಮಾಡೋದು ಬೇಡ, ಉಳಿದ ಕೈಲಿ ಮಾಡಿಸ್ತಾ ಹೋಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನೀನು ಮಾಡು ಅಂತ ಮಾಡ್ತೀವಿ, ಇವ್ರು ಮಾತ್ರ ಊಟ ಬರ್ತಾ ಕೂತು ಒಳಗಡೆ ಬಾಲಕ ಊಟ ಬರ್ತಾ ಇರೋದು, ಇವೆಲ್ಲ ಮಾಡ್ತಾ ಇದ್ದೀರಾ ಅಂತ ಕೇಳೋದು ಅವ್ರನ್ನೆಲ್ಲ ಕೂಡ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನೀನು ಮಾಡಿ ಮಾಡಿಸು ಅವಾಗ ಬರುತ್ತೆ ಅಂತ ಹೇಳ್ತಾರೆ. ನೀನು ಮಾಡಿ ಮಾಡಿಸು ಅವಾಗ ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ? ಅಂದರೆ ಒಂದು ಜನ್ಮದಲ್ಲಿ ನಮಗೆ ಎಷ್ಟು ಮಾಡೋಕ್ಕೆ ಸಾಧ್ಯ ಇದೆ? ಹಬ್ಬ ಬಾತ ಬದುಕಿದರೆ ತಿಂಗಳಿಗೆ 2, ವರ್ಷಕ್ಕೊಂದು 25 ಆಗುತ್ತೆ, ಒಂದು 2 ಬಂದಾಗ, ಆಮೇಲೆ 10 ವರ್ಷಕ್ಕೆ 250 ಆಯಿತು, 100 ವರ್ಷಕ್ಕೆ 2500 ಆಗುತ್ತಷ್ಟೆ. 2500 ಏಕಾದಶಿ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಸರಿಯಾಗಿ 100 ವರ್ಷ ಬದುಕಿದರೆ ಎಲ್ಲ ಮಾಡಿದರೆ, ಅದು ಹುಟ್ಟಿದಾಗಿನಿಂದ ಅವತ್ತು 8 ವರ್ಷದಿಂದ ಮಾಡಿದ್ರಲ್ಲ, ಎಷ್ಟು ಮಾಡ್ತೇವೆ ನಾವು? ಇನ್ನೊಬ್ಬರ ಕೈಲಿ ಮಾಡಿಸ್ತಾ ಹೋಗ್ತಾನಲ್ಲ, ಎಷ್ಟು ಮಲ್ಟಿಪ್ಲೈ ಆಗುತ್ತೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಕನಿಷ್ಠ ಒಬ್ಬರ ಕೈಲಿ ಮಾಡಿಸಿದ್ರೆ 12 ಏಕಾದಶಿ ಆಗೋದ್ರಿಂದ 1000 ಕೈಲಿ ಮಾಡಿಸಿಬಿಟ್ರೆ ಎಷ್ಟು ಯಾಗ ಮಾಡಿದ ಪುಣ್ಯ ಬರುತ್ತೆ? ನಾವು ಹಾಗಲ್ಲ, ಬಿಡಿಸಿ ಪಾಪ ಕಟ್ಕೊಂಡ್ಬಿಡ್ತೇವೆ. ಇದು ಆಶ್ಚರ್ಯ, ಮಾಡಿಸೋದು ಹಾಡಾಗೋಗ್ಲಿ, ಮಾಡೋಣ, ನೀವು ಯಾಕೆ ಮಾಡ್ತೀರಿ? ನಾನೇ ಮಾಡೋದಿಲ್ಲ ಅಂತಾರೆ. ಏ ಬಾ, ದೊಡ್ಡ ಜ್ಞಾನಿ ಅವನು, ಮೊನ್ನೆ ಕಾಲಿ ಕಿವಿಲ್ ಮಾಡೋದಿಲ್ಲ, ನಾವ್ಯಾಕೆ ಬಿಡಬೇಕು ಈ ಮಧ್ಯೆ? ತಾನೇ ದೊಡ್ಡ ಎಕ್ಸಾಂಪಲ್, ನಾನೇ ಮಾಡೋದು, ನೀವ್ಯಾಕೆ ಮಾಡ್ತೀರಿ? ನಮ್ಮಪ್ಪ ಮಾಡ್ತಿದ್ದಿಲ್ಲ, ಇವನು ಇಂಥ ಪಾಪಿ ಅವನು, ಪಾಪ ನಮ್ಮ ತಾತ ಮಾಡ್ತಿದ್ದಿಲ್ಲ, ಎಲ್ಲ ನರಕಕ್ಕೆ ಹೋಗೋ ಕೀಳಲ್ಲಿದ್ದೀರಿ ಅಂತ ಅರ್ಥ. ಏನು ಬಂದಾಗಾಯ್ತು ಅದರಿಂದ? ಇವತ್ತು ದೊಡ್ಡವರ ದೃಷ್ಟಾಂತ ತಗೋಬೇಕೇ ಹೊರತು ದುಷ್ಟರ ದೃಷ್ಟಾಂತ ನಾವು ತಗೊಳ್ಬಾರ್ದು. ಆದ್ದರಿಂದ ಕುರಿಯಾದ್ ವಿದ್ವಾನ್ ತಥಾಸಕ್ತ ಚಿಕೀರ್ಷು ಲೋಕಸಂಗ್ರಹಂ. ಇಷ್ಟು ಹೇಳಿ ಭಗವಂತ ಹೇಳ್ತಾನೆ, ಅರ್ಜುನ ಇವತ್ತಿನ ದಿವಸ ಇನ್ನೊಂದು ಕಾರಣಕ್ಕೂ ನಾವು ಮಾಡಬೇಕು ಗೊತ್ತಾ? ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗೀನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಎಷ್ಟು ಕರುಣೆ ಇದೆ ಭಗವಂತನಿಗೆ ನೋಡು ಅರ್ಜುನ. ತುಂಬ ಜನ ಸಾಮಾನ್ಯರಿರ್ತಾರೆ ಗೊತ್ತಾ ಅಂತ ಹೇಳ್ತಾರೆ. ಈ ಮಾತನ್ನು ತುಂಬ ಜನ ಯೋಚನೆ ಮಾಡಬೇಕು. ಎಲ್ಲರೂ ತಿಳುವಳಿಕೆ ಇರೋರಿಲ್ಲ ಪಾಪ, ತುಂಬ ಜನ ಸಾಮಾನ್ಯರಿರ್ತಾರೆ. ಅವ್ರನ್ನ ಮಿಸ್ಗೈಡ್ ಮಾಡಿದ ಪಾಪ ನಮಗೆ ಬರಬಾರದು ಅಂತ ಭಗವಂತ ಹೇಳ್ತಾರೆ. ಅದು ಮಿಸ್ಗೈಡ್ ಮಾಡಿದ ಪಾಪ ನಮಗೆ ಬರಬಾರದು. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗೀನಾಂ. ಅವರಿಗೆ ಪಾಪ ಶಾಸ್ತ್ರ ಅರ್ಥ ಆಗೋದಿಲ್ಲ, ಪಾಪ ಎಷ್ಟೋ ಕೂತು ಕೇಳಿದ್ರು ಕೂಡ ಅರ್ಥ ಆಗೋದಿಲ್ಲ. ಅವ್ರಿಗೆ ಅರ್ಥ ಆಗೋದು ನೋಡಿದ್ದು ಮಾತ್ರ ಅರ್ಥ ಆಗುತ್ತೆ. ನಾವು ಹೇಳಿದ್ದನ್ನು ಬಿಟ್ಟು ಬಿಡ್ತಾರೆ, ಮಾಡಿದ್ದನ್ನು ಕಾಪಿ ಮಾಡ್ತಾರೆ ಅವರು. ಅದಕ್ಕೆ ನಾವು ಹೇಳಬೇಕಾದ್ರೆ ಎಷ್ಟು ಹುಷಾರಾಗಿರಬೇಕು, ಮಾಡಬೇಕಾದ್ರೆ ಅಷ್ಟೇ ಹುಷಾರಾಗಿರಬೇಕು ಅಂತ ಹೇಳ್ತಾರೆ. ಅಷ್ಟೇ ಹುಷಾರಾಗಿರಬೇಕು, ಇಲ್ಲ ಅವ್ರು ಏನಾಗುತ್ತೆ ಗೊತ್ತಾ? ಬುದ್ಧಿ ಭೇದ ಉಂಟಾಗುತ್ತೆ, ಅವರೇ ಮಾಡಲಿಲ್ಲ ನಾನು ಯಾಕೆ ಮಾಡಬೇಕು ಈ ಥರ ಶುರು ಮಾಡಿ ಏನಾಗುತ್ತೆ ಗೊತ್ತಾ? ಅವನೇನೋ ಬಸ್ಬಾದ ಪಾರಾಗಿ ಬಿಡಬಹುದು, ಇವನು ಪಾರಾಗ್ತಾನ, ನಾಳೆ ಸಿಕ್ಕಾಕೊಂಡ್ಬಿಡ್ತಾನೆ. ಆಮೇಲೆ ಈ ಅಜ್ಞಾನಿಗಳನ್ನು ತಪ್ಪು ಹಾದಿಗೆ ಹಾಕಿದ ಪಾಪವನ್ನು ಜ್ಞಾನಿ ಎಂದು ಹೊಂದಬಾರದು ಗೊತ್ತಾ? ಅದಕ್ಕೋಸ್ಕರ ಮಾಡಬೇಕು. ಜೋಷಯೇ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಈ ಮಾತು ಅರ್ಥ ಮಾಡಿಕೊಂಡ್ರೆ ತಪ್ಪು ಮಾಡಬೇಕು ಅಂತ ಅಕಸ್ಮಾತ್ ಅನಿಸಿದ್ರು ಕೂಡ ನಾವು ಯೋಚನೆ ಮಾಡಬೇಕು, ನಾನೇನೋ ಮಾಡಿಬಿಡ್ತೇನೆ, ನೋಡಿದ ಮಕ್ಕಳು ಏನ್ ಮಾಡ್ತಾರೆ, ನೋಡಿದ ಜನ ಏನ್ ಮಾಡ್ತಾರೆ, ಅದಕ್ಕಾಗಾರು ತಡ್ಕೊಳ್ಳೋಣ ಅಂತ ತಡ್ಕೋಬೇಕು, ಅದಕ್ಕಾಗಾರು ತಡ್ಕೊಳ್ಳೋಣ, ಇದರ ಭಾರಿ ತಪ್ಪಾಗುತ್ತೆ. ಇದು ಭಗವಂತ ನಮಗೆಲ್ಲ ಹೇಳಿಕೊಟ್ಟ ಪಾಠ. ಈ ಬಗ್ಗೆ ತುಂಬಾ ಸೀರಿಯಸ್ ಯೋಚನೆ ಮಾಡ್ತಾ ಇಲ್ಲ ನಾವೀಗ. ನಾವು ಬಿಟ್ಟಿವಿ, ನೀವೇನಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಎಷ್ಟು ಕಮಿಟ್ಮೆಂಟ್ ಇರುತ್ತೆ ಗೊತ್ತಾ ನಮಗೆ? ಇವತ್ತು ನಮಗೆ ಕಮಿಟ್ಮೆಂಟೇ ಇಲ್ಲ, ಇಷ್ಟ ಬಂದಾಗ ಬದುಕಬಹುದು, ಏನ್ ಬೇಕಾದ್ರೂ ಮಾಡುವುದು ಅಂತ ತಿಳ್ಕೊಂಡಿದ್ರೆ ಈ ಮಾತನ್ನ ಲೈಫ್ನಲ್ಲಿ ಹಿಡ್ತೇವಲ್ಲ, ಬೀದಿಯಲ್ಲಿ ಮಾಡಿ ನೋಡೋಣಂತೆ. ಇಷ್ಟ ಬಂದ ಹೋಗಬೇಕು ಅಂತ ಹೋಗಿ, ನಾಲ್ಕು ಜನ ಬರ್ತಾ ಹಿಡಿತಾರೆ, ಏನು ಬುದ್ಧಿ ಇದೆ ನಿನಗೆ ಅಂತ ಕೇಳ್ತಾರೆ. ಇದು ರೋಡ್ ಅಯ್ಯ ಅಂತ ಕೇಳಿದ್ರೆ, ರೋಡ್ ನಿನಗೊಬ್ಬನಿಗಲ್ಲ ಎಲ್ಲರಿಗೂ ರೋಡ್ ಅಂತ ಹೇಳ್ತಾರೆ. ರೋಡಲ್ಲಿ ಓಡಾಡು, ಆದ್ರೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಓಡಾಡಬೇಕೆ ಹೊರತು ಸುಮ್ಮನೆ ಓಡಾಡಬೇಡ ಅಂತ ಹೇಳಿಬಿಡ್ತಾರೆ. ನಮ್ಮ ಬೀದಿಯಲ್ಲಿ ಓಡಾಡಲಿಕ್ಕೆ ರೂಲ್ಸ್ ಇದೆ, ಇನ್ನು ಬದುಕಿಗೊಂದು ರೂಲ್ಸ್ ಇಲ್ವಾ? ಬದುಕಿಗೊಂದು ನಿರ್ದರ್ಶನ ಇಲ್ವಾ? ಅದು ತಿಳ್ಕೊಂಡು ಮಾಡಲೇಬೇಕದನ್ನ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ಅಕಾರ್ಯ ವ್ಯವಸ್ಥಿತವು. ನಾವು ಎಚ್ಚರಿಕೆಯಿಂದ ಮಾಡಿದರೆ ಮಾತ್ರ ಸಾಧ್ಯ. ಪ್ರತಿಯೊಬ್ಬನು ಆ ಮಾತನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅದು ಪರಿಪಾಲಿಸಲೇಬೇಕು. ಮೊದಲೇ ಹೇಳಿದ್ದೆ, ಔಷಧಿ ಪಾಠ ಕೊಡೋರು ಹೇಗೆ ತಗೋಬೇಕು ಅಂತ ಬರೆದಿರ್ತಾರೆ ಅದ್ರ ಮೇಲೆ. ಹೇಗೆ ತಗೋಬೇಕು ಗೊತ್ತಾ? ಸರಿಯಾಗಿ 3 ಹೊತ್ತು ತಗೊಳ್ಳಿ, 1 ಹೊತ್ತು ತಗೊಳ್ಳಿ, ಕೊನೆಗೊಂದು ನೋಟು. ನೀವು ಮೆಡಿಕಲ್ ಪ್ರಾಕ್ಟೀಷನ್ ಹೇಳಿದಾಗ ತಗೊಳ್ಳಿ ಅಂತ ಹಾಕ್ತಾರೆ. ಇಷ್ಟೆಲ್ಲ ಹೇಳಿ ಕೊನೆಗೆ ಅವ್ರ ಮಾತು ಕೇಳಿ. ಇವತ್ತು ನಮ್ಮಲ್ಲಿ ಪದ್ಧತಿನೇ ಹೋಗಿಬಿಟ್ಟಿದೆ. ಈ ಪ್ರಕಾರ ಮಾಡಿ ಸಂಶಯ ಬಂದರೆ ಜ್ಞಾನಿಗಳನ್ನು ಕೇಳಿ, ಈ ಮಾತಿದೆ. ನಾವು ಜ್ಞಾನಿಗಳನ್ನು ಕೇಳಿ, ನಾವೇ ಜ್ಞಾನಿಗಳನ್ನು ತಿಳ್ಕೊಂಡಿದ್ದು ಯಾರನ್ನು ಕೇಳೋ ಪ್ರಸಂಗನೇ ಬರೋದಿಲ್ಲ. ನಂಬಿಟ್ರೆ ಜ್ಞಾನಿಗಳು ಯಾರಿದ್ದಾರೆ ಈ ಭಾವನೆ ಬರಬಾರದು. ಅಂಬರೀಷ ರಾಜ ಪಾಲನೆಗೆ ಗೊಂದಲ ಬಂತು, ಪಾಪ ದುರಾಸರು ಬಂದರು, ತಡ ಆಗ್ತಾ ಇದೆ, ಹೊತ್ತು ಮೀರ್ತಾ ಇದೆ, ಏನು ಮಾಡಬೇಕು? ದೊಡ್ಡ ಜ್ಞಾನಿ ತಾನು, ಅಲ್ಲಿ ಕೂತ ಜ್ಞಾನಿಗಳನ್ನ ಕೇಳ್ತಾನೆ, ಸ್ವಾಮಿ ಏನು ಮಾಡಬೇಕು ಅಂತ ಕೇಳ್ತಾನೆ. ಇದು ಜ್ಞಾನಿಗಳ ಲಕ್ಷಣ ಇದು. ಯಾಕೆ ಇಡೀ ಜಗತ್ತಿನ ಚಕ್ರವರ್ತಿ ಅವನು, ಪಾಪ ಅವನೊಂದು ತಪ್ಪು ಮಾಡಿದ ಅಂದರೆ ಜನಗಳೆಲ್ಲ ಹಾಗೆ ಮಾಡಿಬಿಡ್ತಾರೆ. ಅಷ್ಟು ಜನಗಳಿಗೆ ಜ್ಞಾನ ಕೊಡಲಿಕ್ಕೋಸ್ಕರ ಒಂದು ಹೊಸ ಮಾರ್ಗವನ್ನು ತೋರಿಸಿಕೊಟ್ಟ ಪುಣ್ಯಾತ್ಮ ಅಂಬರೀಷ ರಾಜ. ಹಿಂದಿನ ಮಹಾನುಭಾವರೆಲ್ಲ ಹಾಗೆ ಬದುಕಿದವರೇ. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗೀನಾಂ. ಇದು ನಿಜವಾದ ಅರ್ಥದಲ್ಲಿ ಕಾಡತಕ್ಕಂಥ ಸಂದೇಶ. ಅರ್ಜುನ ಹೀಗೆ ಬದುಕಬೇಕು. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಹೋ ಗುಣಾಹ ಗುಣೇಶು ಸಜ್ಜಂತೆ ಇತಿ ಮತ್ವಾನ ಸಜ್ಜತೆ. ಈ ಶ್ಲೋಕಗಳಲ್ಲಿ ಮುಂದುವರಿತಾ ಹೋಗುತ್ತೆ ಭಗವದ್ಗೀತೆ. ಅದನ್ನೆಲ್ಲ ಹೇಳ್ತಾ ಹೋದರೆ ಈ ಭಾಗ ಹೇಗೂ 3ನೇ ಅಧ್ಯಾಯ ಮುಗಿಯೋದಿಲ್ಲ, ಗ್ಯಾರಂಟಿ ಹೇಗೂ ಮುಗಿಯೋದಿಲ್ಲ. ಆದ್ದರಿಂದ ಅದನ್ನು ಅವಸರದಲ್ಲೇ ಹೇಳಿ ಅದು ಮುಗಿಸೋದಕ್ಕಿಂತ ಮುಂದೆ ಪ್ರಾರಂಭವಾಗುತ್ತಲ್ಲ, ಆಗ ಪ್ರಾರಂಭವಾದಾಗ ಅದನ್ನು ಮುಂದುವರಿಸಬಹುದು. ಭಗವದ್ಗೀತೆಯ ಈವರೆಗೂ ನೀವು ಗಮನಿಸಿದ್ದೀರಿ, ಯಾವ ಶ್ಲೋಕವನ್ನು ಬಿಟ್ಟಿಲ್ಲ, ಯಾವ ಶ್ಲೋಕವನ್ನು ಬಿಟ್ಟಿಲ್ಲ ಭಗವದ್ಗೀತೆಯೊಳಗೆ. ಬಿಡಬೇಕಾದ ಶ್ಲೋಕ ತೊಗೊಂಡು ಇಲ್ಲ, ಆದ್ದರಿಂದ ಬಿಡೋ ಶ್ಲೋಕ ಅಂತ ಒಂದೂ ಭಗವಂತ ಉಪದೇಶ ಮಾಡಿಲ್ಲ. ಆದ್ದರಿಂದ ಪ್ರತಿಯೊಂದನ್ನು ನೋಡಬೇಕು. ಸಾಮಾನ್ಯವಾಗಿ ಇಂಥ ಪ್ರಸಂಗ ಬರೋದು ಭಾರಿ ಕಷ್ಟ. ಪ್ರತಿ ಶ್ಲೋಕ ಭಗವದ್ಗೀತೆ ಹೇಳೋ ಪ್ರಸಂಗ ಬರೋದು ಭಾರಿ ಕಷ್ಟ. ಶ್ರೀರಾಮ ಮಂದಿರ ದೇವಸ್ಥಾನದ ಕಾರ್ಯಕರ್ತರನ್ನ ಎಷ್ಟು ಅಭಿನಂದನೆ ಮಾಡಿದರೂ ಸಾಲುತ್ತೆ. ಪ್ರಾಯ ಎಷ್ಟು ನಿಧಾನವಾದರೂ ಪರವಾಗಿಲ್ಲ, ಪ್ರತಿ ಶ್ಲೋಕವೂ ಆಗಬೇಕು ಅನ್ನೋ ವಿಶಾಲ ದೃಷ್ಟಿಯಿಂದ ಶ್ರೀ ಜಗನ್ನಾಥರಾಯರು ಮೊದಲಾದಂಥ ಒಟ್ಟು ಕಾರ್ಯಕರ್ತರ ಸಂಘ ಬಹಳಷ್ಟು ಶ್ರದ್ಧೆಯಿಂದ ಕಳಕಳೆಯಿಂದ ಈ ಕೆಲಸ ಮಾಡಿಸ್ತಾ ಇದೆ. ಅದಕ್ಕೆ ವಿಶೇಷವಾದ ಅಭಿನಂದನೆಯನ್ನು ಅವರ ಬಗ್ಗೆ ಮಾಡ್ತಾ ಇದ್ದೇನೆ. ಮತ್ತೆ ಮುಂದಿನ ಪ್ರವಚನ ಯಾವಾಗ ಅಂತ ಹೇಳಿಬಿಟ್ಟು ಸುಮಾರು ಯಥಾ ಪ್ರಕಾರ ಮುಂದೀಗ ಕೇಳೋ ಅಭ್ಯಾಸ ಶುರುವಾಗಿದೆ ಈಗಾಗಲೇ. ಮುಂದಿನ ಪ್ರವಚನ ಭಗವದ್ಗೀತೆಯ ಪ್ರವಚನ 29 ನವೆಂಬರ್ 4, ಅದು 7 ದಿವಸಗಳ ಕಾಲ ನಡೆಯುತ್ತೆ. 29 ನವೆಂಬರ್ 4 ಅದು ಮುಂದಿನ ಭಗವದ್ಗೀತೆಯ ಪ್ರವಚನ. ಆದರೆ 8 ದಿವಸಗಳ ಕಾಲ ಮತ್ತೆ ಪ್ರವಚನ ಇಲ್ಲದೇ ಇರಬಾರದು ಎಂಬ ದೃಷ್ಟಿಯಿಂದ ಪರಮ ಪೂಜ್ಯರಾದ ಈ ಭಾಗವತಾಶ್ರಮ ಪ್ರತಿಷ್ಠಾನದ ನಿರ್ಮಾತೃಗಳಾದಂತಹ ಶ್ರೀ ಭಂಡಾರಕೇರಿ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾತೀರ್ಥ ಶ್ರೀಪಾದಂಗಳವರು ಅಧಿಕ ಮಾಸದ ಪ್ರಯುಕ್ತ ವಿಶೇಷ ಪ್ರವಚನವೊಂದು ಇಲ್ಲಿ ಆಗಬೇಕು ಅಂತ ಹೇಳಿಬಿಟ್ಟು ಅಕ್ಟೋಬರ್ 7 ರಿಂದ 16 ಅಧಿಕ ಮಾಸದ ಕೊನೆಯ 10 ದಿವಸಗಳನ್ನು ಪೂರ್ತಿಯಾಗಿ ಶ್ರೀರಾಮಂದಿರ ದೇವಸ್ಥಾನದಲ್ಲೇನೆ ಮಹಾಭಾರತದ ಉಪಾಖ್ಯಾನಗಳ ಬಗ್ಗೆ ಪ್ರವಚನ ಮಾಡಬೇಕು ಅಂತ ಏರ್ಪಾಟು ಮಾಡಿದ್ದಾರೆ. ಎಲ್ಲರೂ ಸಹ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಶ್ರೀಗಳವರು ಆದೇಶ ಕಳಿಸಿದ್ದಾರೆ. ಅಲ್ಲಿ ವಿಶೇಷ ಅಂದರೆ ಭಗವದ್ಗೀತೆಗೂ ಮಹಾಭಾರತ ಸಂಬಂಧ ಕೇಳಬಾರದು. ಭಗವದ್ಗೀತೆ ಬರೋದೇ ಮಹಾಭಾರತ ಅಲ್ಲ, ಆದ್ದರಿಂದ ಮಹಾಭಾರತ ಉಪಾಖ್ಯಾನವನ್ನು ಕೇಳೋದು ಅಂದರೆ ಭಗವದ್ಗೀತೆ ಎಕ್ಸಾಂಪಲ್ಸ್ ಕೇಳೋದು ಅಂತ ಅರ್ಥ. ಇಷ್ಟೊತ್ತೇನು ಭಗವದ್ಗೀತೆ ಕೇಳಿದ್ದೇವಲ್ಲ, ಅದು ಅನೇಕ ದೃಷ್ಟಾಂತ ಕೊಡ್ತಾ ಹೋಗ್ತೇವೆ. ಮಹಾಭಾರತ ತುಂಬ ದೃಷ್ಟಾಂತಗಳು ಉಂಟು. ಮಹಾಭಾರತ ಪ್ರವಚನ ಅಲ್ಲೆಲ್ಲ ನಾವು ಕೇಳಿರ್ತೇವೆ, ಉಪಾಖ್ಯಾನ ಪ್ರವಚನ ಕೇಳಿದ್ರೆ ಸಾಮಾನ್ಯ ಕೇಳಿರೋದಿಲ್ಲ. ಎಷ್ಟು ಅದ್ಭುತ ಉಪಾಖ್ಯಾನಗಳಿವೆ ಅದರೊಳಗೆ, ಚಿತ್ರ ವಿಚಿತ್ರ ಉಪಾಖ್ಯಾನಗಳು. ಅಂಥ ಉಪಾಖ್ಯಾನಗಳಲ್ಲಿ ಮಹಾಭಾರತದ ಮತ್ತೊಂದು ವಿಶಿಷ್ಟವಾದಂಥ ತಾತ್ವಿಕ ಮುಖವನ್ನು ನಾವು ಕಾಣ್ತೇವೆ. ಆ ದೃಷ್ಟಿಯಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರು ಆ ಕಾರ್ಯಕ್ರಮ ಏರ್ಪಾಟು ಮಾಡಿದ್ದಾರೆ. ಅದಕ್ಕೆಲ್ಲರೂ ಕೂಡ ಆಗಮಿಸಬೇಕು ಅಂಥೇಳಿ ಶ್ರೀಗಳವರು ಆದೇಶ ಕಳಿಸಿದ್ದಾರೆ. ಈ ಮಧ್ಯೆ ಇಲ್ಲಿ ಕಾರ್ಯಕರ್ತರುಗಳು ಇದು ತುಂಬ ಜಾಪ ಆಗುತ್ತೆ, ಮಧ್ಯೆ ಒಂದೇ ಸಾರು ಇರಲಿ ಅಂತ ವ್ಯವಸ್ಥೆ ಮಾಡಲಿಕ್ಕೋಸ್ಕರ ಅಧಿಕ ಮಾಸ ಮಹಾತ್ಮೆಯ ಬಗ್ಗೆ ಒಂದು ಪ್ರವಚನವನ್ನು ಈ ತಿಂಗಳ 18ನೇ ತಾರೀಕು ಮುಂದಿನ ಮಂಗಳವಾರದ ದಿವಸ ಆ ಕ್ರಮ ಇತ್ತು. ಒಂದೇ ದಿವಸದ ಕಾರ್ಯಕ್ರಮ ಅದು. ಅಧಿಕ ಮಾಸ ಅವತ್ತೇ ಶುರುವಾಗೋದು, ಅಧಿಕ ಮಾಸ ಶುರುವಾಗೋದು ಅವತ್ತೇನೆ. ಅಧಿಕ ಮಾಸ ಅಂದರೆ ಏನು, ಅದರ ವೈಶಿಷ್ಟ್ಯ ಏನು, ಬುಧ ಮಾಸಗಳು ಅಧಿಕ ಮಾಸಕ್ಕೂ ವ್ಯತ್ಯಾಸ ಏನು, ಅದರ ನಿಯಾಮಕ ಭಗವದ್ ರೂಪ ಯಾವುದು, ಅದು ಹೇಗೆ ಆರಾಧನೆ ಮಾಡಿದರೆ ವಿಶೇಷವಾದಂಥ ಒಂದು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ, ಅಧಿಕಾಂತನೇ ಯಾತಕ್ಕನ್ನು ಕರೀತಾರೆ, ಅದು ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಅವತ್ತು ನಾವು ಕಾಣಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳಿ ಅವತ್ತು ಹೇಳ್ತಾ ಇದ್ದೆ. ಮತ್ತು ಇವತ್ತಿನ ಸೇವಾಕರ್ತರಾಗಿ ಇಡೀ ಪ್ರವಚನ ಮಾಲಿಕೆಯ ಯೋಜನೆ ಪ್ರಾಯೋಜಕರು ಯಾವಂದಿರ ದೇವಸ್ಥಾನದವರೇ, ಆ ಜೊತೆಗೆ ಸಹಭಾಗಿತ್ವ ಹೊಂದಿರತಕ್ಕಂಥವರು ಶ್ರೀ ರಾಘವೇಂದ್ರ ದರ್ಶನ ಕೇಂದ್ರದವರು, ಕೆಂಗೇರಿ ರಾಘವೇಂದ್ರ ಸ್ವಾಮಿಗಳ ಮಠದ ಒಂದು ಅಂಗ ಸಂಸ್ಥೆಯಾಗಿ ಬಂದಿರತಕ್ಕಂಥ ಸಂಸ್ಥೆ. ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ, ಪ್ರತಿಯೊಂದು ಭಗವದ್ಗೀತಾ ಪ್ರವಚನದ ಮಾಲಿಕೆಯಲ್ಲೂ ಕೂಡ ಪೂರ್ತಿಯಾಗಿ ಭಾಗವಹಿಸ್ತೇವೆ ಅಂತ ಹೇಳಿ ಉತ್ಸಾಹ ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ವಿಶೇಷವಾದ ಧನ್ಯವಾದಗಳು. ಜೊತೆಗೆ ಪ್ರತಿಯೊಂದು ಮಧ್ಯಮರ್ತಕ ಪ್ರವಚನ ಮಾಲಿಕೆಗಳೊಳಗೆ ಸೇವಾಕರ್ತರುಗಳು ಪ್ರವೇಶ ಮಾಡ್ತಾ ಇದ್ದಾರೆ. ಅದರೊಳಗೆ ಈ ಬಾರಿಯ ಸೇವಾಕರ್ತರು ಶ್ರೀ ವೆಂಕಟರಾವ್ ದಂಪತಿಗಳು, ಶ್ರೀಮತಿ ಶ್ರೀ ವೆಂಕಟರಾವ್ ದಂಪತಿಗಳು ಬಹಳ ಉತ್ಸಾಹದಿಂದ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಪ್ರವಚನಕ್ಕೆ ಬರೋದು ಹೊಸ್ತೇನೂ ಅಲ್ಲ, ದೇವಗಿರಿ ಮಠದಲ್ಲಿ ಎಷ್ಟೋ 15 ಮಹಾಭಾರತ ಪ್ರವಚನ ಶುರುವಾದಾಗಲೇ ತಪ್ಪದೇ ಎಷ್ಟೋ ವರ್ಷಗಳ ಕಾಲ ಬಂದವರು. ಈಗ ಇಲ್ಲಿಗೆ ಬಂದು ಈ ಕಾರ್ಯಕ್ರಮ ತಾವು ಭಾಗವಹಿಸಿದ್ದಾರೆ. ಅವರು ತಾವು ಸಕುಟುಂಬ ಸಪರಿವಾರರಾಗಿ ಬಂದಿರುವ ಒಂದು ಭಾರಿ ವಿಶೇಷ. ಅವರ ಮಗ ಸ್ವತಃ ಅಂಬರೀಷ ಒಳ್ಳೆಯ ವಿಶೇಷ ರೀತಿಯಲ್ಲಿ ಆಸ್ತಿಕ ಬುದ್ಧಿಯನ್ನು ಹೊಂದಿಬಿಟ್ಟು ಈ ಪ್ರವಚನಾಧಿಕಾರದ ತುಂಬ ಆಸಕ್ತಿ ಹೊಂದಿ ತಂದೆ ತಾಯಿಗಳ ಮೂಲಕ ಮಾಡಿಸ್ತಕ್ಕಂಥ ಕಾರ್ಯ ಭಗವಂತನಿಗೆ ಅತ್ಯಂತ ಪ್ರೀತಿಕರವಾಗಲಿ ಅಂತ ಹೇಳ್ತಾ, ಇನ್ನು ಭಗವಂತನ ಒಟ್ಟು ಸಂದೇಶದ ಈ ಹಿನ್ನೆಲೆಯಲ್ಲಿ ನಾನೇ ಮಾಡ್ತೇನೆ ಅರ್ಜುನ, ನೀವೆಲ್ಲ ಮಾಡಲೇಬೇಕು. ತತ್ವಜ್ಞಾನಿಯಾದವನು ಲೇಪಕ್ಕೆ ಒಳಗಾಗದೇ ಮಾಡ್ತಾನೆ, ತತ್ವಜ್ಞಾನಿ ಅಲ್ಲದವನು ಲೇಪಕ್ಕೆ ಒಳಗಾಗಿ ಮಾಡ್ತಾನೆ. ವ್ಯತ್ಯಾಸ ಇಟ್ಟುಕೊಂಡಾಗ ನಮಗೆ ಕರ್ಮ ಬಿಟ್ಟು ನಮ್ಮ ಹಿರಿಮೆ ತೋರಿಸಕ್ಕೆ ಹೋಗಬಾರದು, ಸರಿಯಾಗಿ ಮಾಡಿ ತೋರಿಸಬೇಕು ಅಂತ ಭಗವಂತ ಒತ್ತು ಕೊಟ್ಟ. ಈ ಪ್ರಸಂಗದಲ್ಲೇನೆ ಒಂದು ಸಂಕ್ಷಿಪ್ತವಾದ ಒಂದು ಮಾತನ್ನು ಹೇಳಿ ಮುಂದೆ ಬೆಳೆಸ್ತೇನೆ. ಮುಂದಿನ ಸಲ ಪ್ರವಚನ ಬಂದಾಗ ಕೃಷ್ಣ ಒಂದು ಗೊಂದಲ ಪರಿಹಾರ ಮಾಡ್ತಾ ಇದ್ದಾರೆ. ಈಗ ಎಷ್ಟೋ ಜನ ಏನೇನೋ ಮತ ಹೇಳ್ತಾ ಇದ್ದಾರೆ, ಕೃಷ್ಣ ನಾವು ಯಾರ ಮತವನ್ನು ಅವಲಂಬಿಸಬೇಕು ಅಂತ ಕೇಳಿದರೆ ಕೃಷ್ಣ ಹೇಳಿಬಿಡ್ತಾನೆ, ಅವ್ರ ಮತ ತಗೊಂಡು ಏನು ಮಾಡ್ತೀಯ, ನನ್ನ ಮತ ಕೇಳ ಸಾಕು ಅಂತ ಭಗವಂತ ಹೇಳ್ತಾನೆ. ತನ್ನ ಮತವನ್ನು ಕೇಳು, ರಾಜಕಾರಣದಲ್ಲಿ ಮತ ಕೊಡಿ ಅಂತ ಕೇಳ್ತಾರೆ, ಅಧ್ಯಾತ್ಮದಲ್ಲಿ ಮತ ತಗೊಳ್ಳಿ ಅಂತ ಕೇಳ್ತಾರೆ. ಇಷ್ಟೇ ವ್ಯತ್ಯಾಸ. ಕೊಡಿ ಅಂತ ಕೇಳಿದ್ರೆ ರಾಜಕೀಯ, ತಗೊಳ್ಳಿ ಅಂತ ಕೇಳಿದ್ರೆ ಅಧ್ಯಾತ್ಮ. ಕೃಷ್ಣ ನನ್ನ ಮತವನ್ನು ಕೇಳಿ ಅಂತ ಹೇಳ್ತಾನೆ. ನಿನ್ನ ಮತ ಏನು ಕೃಷ್ಣ ಅಂದರೆ ಭಗವಂತ ಹೇಳ್ತಾನೆ ಸಂಕ್ಷಿಪ್ತವಾಗಿ, ಅದರ ಅರ್ಥ ಇಷ್ಟು: ಅರ್ಜುನ, ನೈಸನ್ಯಸ್ಯ ಕರ್ಮಾಣಿ, ಎಲ್ಲ ಕರ್ಮಗಳನ್ನು ಕೂಡ, ಯಸ್ಮಿನ್ ಕರ್ಮಾಣಿ ಸರ್ವಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ಇದ್ದ ಹಾಗೆ, ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಸೆ ನಿರ್ಮಮೋ ಹೂತ್ವ ಯುದ್ಧಸ್ವ ವಿಗತ ಜ್ವರ. ಇದು ಕೃಷ್ಣನ ಸಂದೇಶ. ಈ ಸಂದೇಶ ಒಟ್ಟು ಭಗವದ್ಗೀತಾ ಸಂದೇಶ, ಮಹಾಭಾರತ ಸಂದೇಶ, ರಾಮಾಯಣ ಸಂದೇಶ, ಸಕಲ ಶಾಸ್ತ್ರಗಳ ಸಂದೇಶ ಅದೇನೆ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಎಲ್ಲ ವಿಧವಾದ ಕರ್ಮಗಳನ್ನು ನನಗೆ ಒಪ್ಪಿಸಬೇಕು ಅಂತ ಭಗವಂತ ಹೇಳಿದರು. ಎಲ್ಲ ಕರ್ಮ ನನಗೆ ಒಪ್ಪಿಸಬೇಕು. ಒಪ್ಪಿಸೋ ಪ್ರಾಬ್ಲಮ್ ಅನೇಕ ಸರ್ತಿ ಬರುತ್ತೆ, ಸಬ್ಮಿಟ್ ಮಾಡಬೇಕಲ್ಲ, ಈ ಚೀಟಿ ಎಲ್ಲಿ ಕೊಡಬೇಕು ಅಂತ ಕೇಳಕ್ಕೆ ಹೋಗ್ತಾರೆ ಆಫೀಸ್ನಲ್ಲಿ. ಅವ್ರು ಅಲ್ಲಿ ಅಲ್ಲಿ ತೋರ್ತಾರೆ ಹೋಗ್ತಾರೆ, ಮಿಸ್ಲೇಡ್ ಆಗಿಬಿಡ್ತಾರೆ. ಎಷ್ಟೋ ಸಲ ಆಫೀಸಲ್ಲಿ ಎಲ್ಲಿ ಅಪ್ಲಿಕೇಶನ್ ಕೊಡಬೇಕು ನಮಗೆ ಗೊತ್ತಾಗೋದಿಲ್ಲ. ಎಲ್ಲ ಕರ್ಮಗಳನ್ನ ಎಲ್ಲ ಅಪ್ಲೈ ಮಾಡಬೇಕು, ನಾವು ಎಲ್ಲಿ ಸಬ್ಮಿಟ್ ಮಾಡಬೇಕು. ಈಗ ತುಂಬ ಜನ ಗೊಂದಲ ಉಂಟು. ಭಗವಂತ ಹೇಳ್ತಾರೆ, ಏನು ಗೊಂದಲ ಮಾಡ್ಕೋಬೇಡಿ, ನನಗೆ ಒಪ್ಪಿಸಿಬಿಡಿ ಅಂತ ಹೇಳಿಬಿಡ್ತಾರೆ. ನನಗೆ ಒಪ್ಪಿಸಿಬಿಡಿ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ, ಮೆಕ್ಯಾನಿಕಲಿ ಒಪ್ಪಿಸಿಬಿಡಿ. ಅಧ್ಯಾತ್ಮ ಚೇತಸ, ಅಧ್ಯಾತ್ಮ ಅಂದರೆ ಸರ್ವೋತ್ತಮ ಅಂತ, ನಾನು ಸರ್ವೋತ್ತಮ ಸರ್ವಕರ್ತ ಅಂತಕ್ಕಂಥ ಅನುಸಂಧಾನವನ್ನು ನನ್ನ ಬಗ್ಗೆ ಮಾಡ್ತಾ ಅರ್ಪಿಸಿಬಿಡಿ. ನಿರಾಸೀಹಿ ನಿರ್ಮಮೋ ಭೂತ್ವ, ನಿರಾಸೀಹಿ ಅದರ ಬಗ್ಗೆ ಪ್ರತಿಫಲದ ಅಪೇಕ್ಷೆ ಏನೇನೂ ಕೇಳಬೇಡಿ, ಆ ರೀತಿ ಅರ್ಪಿಸಿಬಿಡಿ. ಸ್ವಲ್ಪ ಯಾತಕ್ಕೆ ಕೇಳಬೇಡಿ ಅಂತ ಭಗವಂತ ಹೇಳ್ತಾನೆ ಗೊತ್ತಾ, ಅದು ಕೇಳಿಬಿಟ್ಟು ಪುಣ್ಯ ಕಡಿಮೆ ಆಗಿಬಿಡುತ್ತೆ. ಇಮ್ಮಿಡಿಯೇಟಾಗಿ ಕೇಳಬೇಡಿ, ಪೂರ್ತಿ ಒಪ್ಪಿಸಿಬಿಡಿ. ನಿರ್ಮಮಃ, ಮಮಕಾರವನ್ನು ಬಿಟ್ಟುಬಿಡಿ. ನಾನು ಮಾಡದೆ ನನ್ನದು, ನಾನು ನನ್ನದು, ನಾನು ನನ್ನದು, ಎರಡನ್ನು ಬಿಟ್ಟುಬಿಡಿ. ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ, ಯುದ್ಧ ಮಾಡಯ್ಯ, ಏನು ಪಾಪನೇ ಬರೋದಿಲ್ಲ ನಿನಗೆ. ಯುದ್ಧ ಭಯಂಕರವಾದ ಕರ್ಮ, ಪಾಪದ ರಾಶಿ ಕೊಡ್ತಕ್ಕಂಥ ಕರ್ಮ, ಅನುಸಂಧಾನ ಇರಲಿ, ಏನು ಪಾಪ ಬರೋದಿಲ್ಲ ಅಂತ ಹೇಳಿಬಿಡ್ತಾ. ಅಂದರೆ ನಮ್ಮ ಜೀವನದಲ್ಲಿ ಯಾವುದೇ ಕರ್ಮದ ಲೇಪ ನಮಗೆ ಪಾಪವನ್ನು ಕೊಡದಂತೆ ಇರಬೇಕಾದ್ರೆ ಇಂಥ ಭಗವಂತನಲ್ಲಿ ಸರ್ವೋತ್ತಮತ್ವ ಬುದ್ಧಿ, ಸಕಲ ಕರ್ಮಗಳಲ್ಲಿ ನಿಹಿತವಾಗಿರಬೇಕು ಅನ್ನೋ ಶ್ರದ್ಧೆ, ಭಗವಂತ ಪ್ರೀತನಾಗಲಿ ಇರ್ತಕ್ಕಂಥ ವಿಶಿಷ್ಟವಾದ ಒಂದು ಬುದ್ಧಿ, ಪ್ರತಿಫಲದ ಅಪೇಕ್ಷೆ ಎಷ್ಟು ಮಾತ್ರಕ್ಕೂ ಬೇಡ ಅನ್ನೋ ಭಾವನೆ, ನಾನು ಅನ್ನೋ ಅಹಂಕಾರ, ನನ್ನದು ಅನ್ನೋ ಮಮಕಾರ, ಎರಡನ್ನೂ ಬಿಡತಕ್ಕಂಥ ಜಾಗೃತಿ, ಎರಡು ಬಂದರೆ ಅಲ್ಲಿಗೆ ನಮ್ಮ ಜೀವನ ಪರಮ ಪಾವನವಾಗುತ್ತೆ. ಅಂಥ ಹಿನ್ನೆಲೆಯಲ್ಲೇ ಭಗವದ್ಗೀತೆ ಹೊರಟಿರು. ದೇವತೆಗಳ ಪ್ರಸ್ತಾಪ ಬಂದಾಗ ಹೇಳಿದೆ, ಉಳಿದ ದೇವತೆಗಳು ಯಾತಕ್ಕೆ ಬೇಕಾದ್ರೂ ಭಗವದ್ಗೀತೆ ಉತ್ತರ ಕೊಟ್ಟು, ಉಳಿದ ದೇವತೆಗಳು ಭಗವಂತ ತಾನೇ ಅಪಾಯಿಂಟ್ ಮಾಡಿದ್ದಾನೆ, ಇಂತಿಂಥ ತತ್ವಕ್ಕೆ ಇಂತಿಂಥ ಅಭಿಮಾನಿ ದೇವತೆಗಳು ಅಂತ ಹೇಳಿರೋದ್ರಿಂದ ಅವರ ಆರಾಧನೆ ಮಾಡಬಹುದು ಅಲ್ಲ, ಮಾಡಲೇಬೇಕು ಅಂತ ಹೇಳಿದ್ದಾರೆ. ದೇವತಾರಾಧನೆ ಬೇಕೇ ಬೇಕು. ಏಕದೇವವಾದದಲ್ಲಿ ದೇವತಾರಾಧನೆ ಯಾತಕ್ಕೆ ಅಂತ ಕೇಳಬಾರದು. ಸರ್ವೋತ್ತಮ ದೇವತೆ ಒಬ್ಬನೇ, ಆದರೆ ಪರಿವಾರ ದೇವತೆಗಳು ಬೇಕಾಶನ ಇದ್ದಾರೆ. ಮಹಾಲಕ್ಷ್ಮೀದೇವಿ ಭಗವಂತನ ಭೃತ್ಯಳು, ತಾನು ರಾಗದಿಂದ ಹರಿಯ ತಾನು ಸೇವೆ ಮಾಡುತ್ತೆ ಹೇಳು, ಏನು ಧನ್ಯಳು. ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ದಾಸಾನುದಾಸರು, ಅನುಸಂಧಾನ ಇಟ್ಕೊಂಡು ಮಾಡಬೇಕು. ಇಲ್ಲಿ ಭಗವದ್ಗೀತೆ ಬಗ್ಗೆ ಹೇಳಿ ಆಯ್ತು, ಮತ್ತೆ ಒಂದು ಮಾತಾಡ, ದೇವತೆಗಳು ತಾರತಮ್ಯ ಉಂಟು ಅಂತ ಹೇಳಿದ್ದ. ತಾರತಮ್ಯ ಉಂಟು, ಎಲ್ಲ ದೇವತೆಗಳು ಕೂಡ ಸಮರಲ್ಲ, ಅವರಲ್ಲಿ ಹೈರಾರ್ಕಿ ಇದೆ ಅಂತ ಹೇಳಿದ್ದ. ತಾರತಮ್ಯ ಇದೆ, ತಾರತಮ್ಯಕ್ಕೆ ತಕ್ಕಂತೆ ವರ್ತಿಸಬೇಕು. ನಮ್ಮಲ್ಲಿ ತಾರತಮ್ಯ ಇಲ್ಲದ ಜಾಗ ಇಲ್ಲವೇ ಇಲ್ಲ. ಎಲ್ಲರೂ ತಾರತಮ್ಯ ಇಲ್ಲದ ನೋಡಿದ್ದೀರಿ, ಎಲ್ಲಾದರೂ ಕೂಡ ಮುಂದೆ ಕೊಡೋದು, ಹಿಂದೆ ಕೊಡೋದು, ಊಟ ಕೊಡಬೇಕಾದ್ರೆ ಯಾವ ಎಲೆಯಲ್ಲಿ ಕೊಡೋದು, ಸ್ಕೂಟರ್ ತಗೋಬೇಕು, ಕಾರ್ ತಗೋಬೇಕು, ಸ್ಕೂಟರ್ ಯಾವ ಕಂಪ್ನಿ ಸ್ಕೂಟರ್ ತಗೋಬೇಕು, ಕಾರ್ ಯಾವ ಕಂಪ್ನಿ ಚೆನ್ನಾಗಿರುತ್ತೆ, ಪೆಟ್ರೋಲ್ ಎಲ್ಲಿ ಹಾಕಿಸ್ಬೇಕು, ಇದೇ ಹೌದು. ಪ್ರತಿಯೊಂದು ಯೋಚನೆ ಮಾಡ್ತಾನೆ ಇರ್ತಾನೆ ಬಿಡೋದಿಲ್ಲ. ಈ ರೀತಿ ಯೋಚನೆ ಮಾಡಕ್ಕೆ ಹೊರಟಾಗ ಪ್ರತಿಯೊಂದು ಜಾಗದಲ್ಲಿ ತಾರತಮ್ಯ ನೋಡ್ತಿರಬೇಕಾದ್ರೆ ದೇವತೆಗಳಲ್ಲಿ ತಾರತಮ್ಯ ಇಲ್ಲ ಅಂತೇಳಿ ಪೂರ್ತಿ ತಪ್ಪಾಗುತ್ತೆ. ತಾರತಮ್ಯ ಇದ್ದೇ ಇದೆ ಅವರೊಳಗೆ. ತಾರತಮ್ಯ ಕ್ರಮ ತಿಳ್ಕೊಳ್ಬೇಕು. ಆ ತಾರತಮ್ಯ ಕ್ರಮ ಭಗವಂತ ತಾನೇ ಹೇಳ್ತಾನೆ ಮುಂದೆ ಅಧ್ಯಾಯದ ಕೊನೆಗೆ ತಾನೇ ಹೇಳ್ತಾನೆ. ಆದ್ದರಿಂದ ಇದು ಹೊಸ ವಿಚಾರ ಅಲ್ಲ, ಗೀತೆಗೆ ಸಂಬಂಧಪಟ್ಟಿದ್ದೇ ಹೊರತು ಹೊಸದಲ್ಲ. ದೇವತೆಗಳನ್ನು ನಂಬೋದು ಒಂದು ಭಾಗ, ತಾರತಮ್ಯ ತಿಳ್ಕೊಳ್ಳೋದು ಇನ್ನೊಂದು ಭಾಗ. ತಾರತಮ್ಯದ ಚಿಂತನೆ ಹೇಗೆ, ಅದಕ್ಕೂ ಮುಂದಿನ ಪ್ರವಚನ ಮಾಲಿಕೆಯಲ್ಲಿ ಉತ್ತರ ಬರುತ್ತೆ. ದೇವತಾ ತಾರತಮ್ಯದ ಕ್ರಮ ಬರುತ್ತೆ. ಉಪನಿಷತ್ತುಗಳಲ್ಲಿ ಬಂದಿರೋದನ್ನು ಭಗವಂತ ಹೇಳ್ತಾನೆ. ಸ್ವತಃ ತನ್ನ ಹಿರಿಮೆಯನ್ನು ತಾನೇ ಮತ್ತೊಮ್ಮೆ ಸಾರಿ ಮೂಲಭೂತವಾದಂಥ ಸಂಸಾರದ ಒಂದು ತಾರಕ ಮಾರ್ಗವನ್ನು ಉಪದೇಶ ಮಾಡ್ತಾ ಇದ್ದಾನೆ. ನಾವು ಪ್ರತಿನಿತ್ಯದಲ್ಲೂ ಅದಕ್ಕೇನೆ ಒಂದೇ ವಿಷ್ಣು ನಮಾಮಿ ಶ್ರೇಮಥ ಚಭುವಂ ಬ್ರಹ್ಮ ವಾಯುಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೇ ರುದ್ರದೇವಂ ದೇವೀರ್ವಂದೇ ಸುಪರ್ಣೀಂ ಅಹಿಪತಿ ದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನ್ ಅತಿ ಸಕಲ ಸುರಾಂ ಸದ್ಗುರುನ್ ಮದ್ಗುರುಮುಖ್ಯ. ಎಲ್ಲ ದೇವತೆಗಳನ್ನು ಒಂದೇ ಶ್ಲೋಕದಲ್ಲಿ ಆರಾಧನೆ ಮಾಡತಕ್ಕಂಥ ಕ್ರಮವನ್ನು ನಮ್ಮ ಪ್ರಾಚೀನರು ಕೊಟ್ಟಿದ್ದಾರೆ. ಆ ಅನುಸಂಧಾನ ಇಟ್ಟುಕೊಂಡಾಗ ಯಾವುದಂತ ನಮಗೆ ಬರಲಿಲ್ಲ. ಇದೆಲ್ಲ ಅವರಿವರ ಮತ ಅಲ್ಲ, ಭಗವಂತನ ಮತ ಅಂತ ಅರ್ಥ ಮಾಡಿಕೊಂಡ್ರೆ ಅದು ಸಾರ್ಥಕವಾಗುತ್ತೆ. ಅದರ ಸಂಬಂಧಪಟ್ಟ ಮುಂದಿನ ವಿಚಾರಗಳನ್ನೆಲ್ಲ ಮುಂದಿನ ಪ್ರವಚನ ಮಾಲಿಕೆ ನೋಡೋಣ ಅಂತ ಹೇಳ್ತಾ ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಉತ್ತರ ಬರುತ್ತೆ ದೇವತಾ.